ശക്തിധരസ്വധാംനാ അന്യാംശ്ച ഹസ്തചരണശ്രവണത്വകാദീൻ പ്രാണാന് നമോ ഭഗവതേ പുരുഷായ തുഭ്യം യസ്മാത് ബ്രഹ്മേന്ദ്രരുദ്രാദിദേവതാനാം ശ്രിയോപി ച ജ്ഞാനസ്ഫൂർത്തിഃ സദാ തസ്മൈ ഹരയേ ഗുരവേ നമഃ ജയതി ഹരിരചിന്ത്യഃ സർവദേവൈകവന്ദ്യഃ പരമഗുരുരഭീഷ്ടാവാപ്തിതഃ സജ്ജനാനാം നിഖിലഗുണഗണാർണോ നിത്യനിർമുക്തദോഷഃ സരസിജദയനോസൗ ശ്രീപതിർമാനദോ നഃ വ്യാസായ ഭവനാശായ ശ്രീശായ ഗുണരാശയേ ഹൃദ്യായ ശുദ്ധവിദ്യായ മധ്വായ ച നമോ നമഃ ലസതു ശ്രീമദാനന്ദതീർത്ഥേന്ദുർനോ ഹൃദംബരേ യദ്വചശ്ചന്ദ്രികാ സ്വാന്തസന്താപം വിനിഗ്രന്ഥതി വാണിതേ കരവാണ്യമ്പ ചരണോ ഹൃദി സർവദാ മദ്വാക്യസരണിർഭൂയാത് ശ്രീമദാചാര്യഭാവക ഹരായ ഭജകാനിഷ്ടഹരായ പുരവൈരിണേ ഭവായ ഭവതേ ഭൂയാത് ശിവായ ശിരസാ നമഃ ഉമേശാദ്യാ സുരാവോഹം ഗീഡേ ചേതോഭിമാനിനഃ യൂയം സർവേ പ്രകുരുത മനോമേ മധ്വഭാവകം ശ്രീമധ്വഃ കൽപവൃക്ഷസ്തു ജയാര്യഃ കാമധുക്സ്മൃതഃ ചിന്താമണിസ്തു വ്യാസാര്യഃ മുനിത്രയപുരാഹൃതം വാദിരാജഗുരൂന് വന്ദേ രഘൂത്തമഗുരൂന് തഥാ രാഘവേന്ദ്രാന് തഥാ സർവാന് സദ്ഗുരൂന് പ്രണതോസ്മ്യഹം പൃഥ്വീമണ്ഡലമധ്യസ്ഥാഃ പൂർണബോധമതാനുഗാഃ വൈഷ്ണവാ വിഷ്ണുഹൃദയാഃ താൻ നമസ്യേ ഗുരൂന് മമ ശ്രീ ഗുരുഭ്യോ നമഃ ഹരിഃ ഓം നാരായണായ പരിപൂർണഗുണാർണവായ വിശ്വോദയസ്ഥിതിലയോന്നിയതിപ്രദായ ജ്ഞാനപ്രദായ വിബുധാസുരസൗഖ്യദുഃഖസത്കാരണായ വിതതായ നമോ നമസ്തേ നാരായണം സുരഗുരും ജഗദേകനാഥം ഭക്തപ്രിയം സകലലോകനമസ്കൃതം ച ത്രൈഗുണ്യവർജിതമജം വിഭുമാദ്യമീശം വന്ദേ ഭവഘ്നമമരാസുരസിദ്ധവന്ദ്യം നാരായണം നമസ്കൃത്യ നരം ചൈവ നരോത്തമം ദേവീം സരസ്വതീം വ്യാസം തതോ ജയമുദീരയേ പരമപവിത്രവാദ ശ്രീമന് മഹാഭാരത വിശ്വദല്ലിയേ ಸರಿಸಾಟಿ ಇಲ್ಲದೇ ಇರತಕ್ಕಂತಹ ಮಹೋನ್ನತವಾದ ಕೃತಿ, ಅದರಲ್ಲಿ ಇಲ್ಲದೇ ಇರತಕ್ಕಂಥ ವಿಚಾರಗಳೇ ಇಲ್ಲ ಎಂಬುದು ಅತ್ಯಂತ ಗಮನಾರ್ಹವಾದ ಅಂಶ. ಮಹಾಭಾರತದಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯಗಳೇ ಇಲ್ಲ. ಈ ಮಾತನ್ನು ಮಹಾಭಾರತ ಹೇಳಿತು, ಅವನ್ನು ವಿದ್ವಾಂಸರು ಓದಿದವರೆಲ್ಲ ಪಾಶ್ಚಾತ್ಯರು ಭಾರತೀಯರಲ್ಲದೇ ಇದ್ದವರು ಕೂಡ ಅದು ಸತ್ಯ ಅಂತ ಒಪ್ಪಿಕೊಂಡಿರೋದು ಭಾರಿ ವಿಶೇಷ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತಋಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಾ ಕುತ್ರಚಿತ್. ಜಗತ್ತಿನಲ್ಲಿ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅನ್ನ ನಾಲ್ಕು ಪುರುಷಾರ್ಥಗಳ ಬಗ್ಗೆ ಏನೆಲ್ಲ ಇರಬೇಕೋ ಅದೆಲ್ಲ ಇದರಲ್ಲಿದೆ. ಇದರಲ್ಲಿರೋದೇ ಬೇರೆ ಕಡೆಗಿದೆ, ಇದರಲ್ಲಿ ಏನಿಲ್ಲ ಅದು ಎಲ್ಲೆಲ್ಲೂ ಇಲ್ಲವೇ ಇಲ್ಲ. ಈ ಮಾತನ್ನು ಇವತ್ತು ಹೇಳೋದು ಕಷ್ಟ. ಲೌಕಿಕದ ಬಗ್ಗೆ ಯಾವುದು ಕೆಮಿಸ್ಟ್ರಿ ಪುಸ್ತಕ ಬರೆದ್ರೆ ಎಲ್ಲ ವಿಷಯ ಒಂದು ಕಡೆ ಇದೆ ಅಂತ ಹೇಳೋ ಪುಸ್ತಕ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಫಿಸಿಕ್ಸಲ್ಲಿ ಬರೋದು ಯಾವುದರಲ್ಲೂ ಬರೋದಿಲ್ಲ. ಆದರೆ ಅಧ್ಯಾತ್ಮವಿದ್ದೆ ಎಲ್ಲದನ್ನೂ ಮೀರಿಸಿದ ವಿದ್ಯೆ, ಅದರ ಬಗ್ಗೆ ಹೇಳ್ತಾರೆ ಎಲ್ಲ ಇದರಲ್ಲಿದೆ ಅಂತ ಹೇಳಬೇಕಾದ್ರೆ ಬರೆದವರು ಯಾರಾಗಿರಬೇಕು ಅಂತ ಯೋಚನೆ ಮಾಡಬೇಕು. ಎಲ್ಲ ಇರೋ ಹಾಗೆ ಬರೆದ ಮೇಲೆ ಎಲ್ಲ ಗೊತ್ತಿರೋರಾಗಿರಬೇಕು ಅಂತ ಅರ್ಥ. ಎಲ್ಲ ಗೊತ್ತಿರೋರು ಸರ್ವಜ್ಞರು ಅಂತ ಅರ್ಥ. ಸರ್ವಜ್ಞ ಅಂದರೆ ಭಗವಂತನೇ. ಎಸ್ ಸರ್ವಜ್ಞ ಸರ್ವವಿತ್ ಅಂತ ಪರಮಾತ್ಮ ಶಾಸ್ತ್ರ ಪ್ರಕಾರ ಸರ್ವೋತ್ತಮ, ಸರ್ವಜ್ಞ, ಸರ್ವತಂತ್ರ, ಸ್ವತಂತ್ರ ಅಂತ ಪ್ರಸಿದ್ಧನಾದವನು. ಅದಕ್ಕೊಳ್ಳೆ ದೃಷ್ಟಾಂತ ಇದು. ಈ ರೀತಿಯಲ್ಲಿ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಶ್ಯನ್ಯ ಪುಂಡರೀ ಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ಇದನ್ನು ಬರೆದ ವೀರವ್ಯಾಸರು ಸಾಕ್ಷಾತ್ ಶ್ರೀಹರಿಯೇ ಅನ್ನೋದನ್ನು ಖಂಡಿತ ಒಪ್ಪಲೇಬೇಕು ಅನ್ನೋದು ನಮಗೆ ಅರ್ಥವಾಗ್ತದೆ. ಅದಕ್ಕೆ ನಿನ್ನೆ ಮೊನ್ನೆ ಯಾರು ತುಂಬ ಜನ ಫೋನ್ ಮಾಡಿದ್ರು, ಎಲ್ಲ ಮಹಾಭಾರತದಲ್ಲಿ ಇದೆ ಅಂತ ಹೇಳ್ತೀರಿ, ಈ ಸುನಾಮಿ ಗಲಾಟೆ ಆಗೋಯ್ತಲ್ಲ ಇದು ಅಂತದ್ದು ಬರುತ್ತೆ ಮಹಾಭಾರತದಲ್ಲಿ ಅಂತ ಹೇಳಿಬಿಟ್ಟು. ಅಂದರೆ ಜನಗಳ ಕುತೂಹಲ ಯಾವ ರೀತಿ ಇರುತ್ತೆ ಅಂತ ಒಳ್ಳೆ ಸಾಕ್ಷಿ ಇತ್ತು ಅಂತ ಅದು ತಕ್ಷಣ ಹೇಳಿದೆ. ಹೌದು, ಮಹಾಭಾರತ ಅಂತ ಉಲ್ಲೇಖ ಬಂದಿದೆ. ಒಂದು ಕೃಷ್ಣನೇ ಹೇಳ್ತಾನೆ, ನೋಡು ದಾರುಕ ನೀನು ಅರ್ಜುನಿಗೆ ಹೇಳು ಮತ್ತು ಏಳು ದಿವಸ ಸರಿಯಾಗಿ ದ್ವಾರಕ್ಕೆ ಮುಳುಗೋಗುತ್ತೆ ಅಂತ ಹೇಳುತ್ತಾನೆ. ಏಳು ದಿವಸ ಸರಿಯಾಗಿ ಆ ರೀತಿ ಹೇಳು, ಸೈನ್ಸಿಗೆ ಬರೋದಿಲ್ಲ ಯೋಚನೆ ಮಾಡಬೇಕು. ಸೈನ್ಸಿಗೆ ಗೊತ್ತಿಲ್ಲ, ಸುನಾಮಿಯಲ್ಲೇ ಬಂದು ಭೂಕಂಪ ಆದಮೇಲೆ ಹೇಳೋದಕ್ಕೆ ಬರಲಿಲ್ಲ ಅವರಿಗೆ, ಇದು ಆಶ್ಚರ್ಯ. ಆದರೆ ಕೃಷ್ಣ ಏಳು ದಿವಸದ ಮುಂಚೆನೆ ಹೇಳಿದ್ದಾನೆ ಇದು ದ್ವಾರಕ್ಕೆ ಮುಳಿ ಹೋಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಡೀತು, ಅರ್ಜುನ ಮುಂದೆ ಮುಂದೆ ಹೋಗ್ತಾ ಇದ್ದಾನೆ, ಹಿಂದೆ ಬರ್ತಾ ಇದೆ ಸಮುದ್ರ. ಇವತ್ತು ಎಷ್ಟೋ ಓಡಿ ಬಂದು ಉಳ್ಕೊಂಡ್ವಿ ಅಂತ ಹೇಳ್ತಾರಲ್ಲ, ಓಡಿ ಬಂದು ಉಳ್ಕೊಂಡ್ವಿ ಅಂತ ಹೇಳಿ ಅರ್ಜುನ ಮುಂದೆ ಬಂದು ಹೋಗ್ತಾ ಹಿಂದೆ ಬರ್ತಾ ಇತ್ತಂಥದ್ದು. ಎಷ್ಟು ಆಶ್ಚರ್ಯ ಇದೆ, ಕೃಷ್ಣ ಅಷ್ಟೊಳ ಕರ್ಕೊಂಡು ಹೋಗ್ಬೇಕು ಎಲ್ಲರನ್ನು ಕೂಡ. ಅರ್ಜುನ ಎಷ್ಟು ಜನ ಕರ್ಕೊಂಡು ಹೋಗ್ತಾನೆ ಗೊತ್ತಾ? ಒಬ್ಬರು ಸಾಯಲಿಲ್ಲ, ಆ ರೀತಿ ಕರ್ಕೊಂಡು ಹೋಗ್ತಾನೆ. ಒಬ್ಬರು ಸಾಯದಂತೆ ಅರ್ಜುನ ಕರ್ಕೊಂಡು ಹೋಗ್ತಾನೆ ಅಂತ ಕೇಳಿದ್ರೆ ಎರಡು ಗೊತ್ತಿತ್ತಾಗ. ಒಂದು ಫೋರ್ಕ್ಯಾಸ್ಟ್ ಮಾಡೋದು ಗೊತ್ತಿತ್ತು, ಆದರೆ ರೆಮಿಡಿಯಲ್ ಬಗ್ಗೆ 100% ಗೊತ್ತಿತ್ತು. ಮತ್ತೆ ಇವತ್ತು ಎರಡೂ ಗೊತ್ತಿಲ್ಲ. ಇವತ್ತು ಪರಿಹಾರ ದರ ಕೊಟ್ಟರೆ ಬಿಟ್ಟ ಗ್ಯಾರಂಟಿ ಕೂಡ ಇಲ್ಲ, ಅಂಥ ಕಾಲದಲ್ಲಿ ನಾವಿದ್ದೆ. ಅಂದರೆ ಎಲ್ಲ ಅವ್ಯವಸ್ಥೆಯ ಭಯ. ಅದಕ್ಕೆ ತುಂಬ ಜನ ಆಧುನಿಕರು ಹೇಳ್ತಾರೆ, ವಿಜ್ಞಾನ ಫೈನಲ್ ಅಲ್ಲ ಅಂತ ಹೇಳಿಕೊಳ್ಳೆ ಸಾಕ್ಷಿ ಇದು ಅಂತ ಹೇಳ್ತಾರೆ. ಸೈನ್ಸ್ ಫೈನಲ್ ಆಗಲು ಸಾಧ್ಯ ಇಲ್ಲ, ಯಾಕೆಂದ್ರೆ ಮೇಜರ್ ಪ್ರಾಬ್ಲಮ್ ಸಾಲ್ವ್ ಮಾಡಿದವರು ಫೈನಲ್ ಹೇಗಾಗುತ್ತೆ ಅದು? ಇವತ್ತು ಪ್ರಕೃತಿಯ ಮುದ್ದೆ ಬಲಿಷ್ಠ ಎಷ್ಟು ಸಣ್ಣವನಾಗ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಿ. ಯಾವ ಇಂಡಿಕೇಷನ್ನು ಕೊಡೋದಿಲ್ಲ ಪ್ರಕೃತಿ. ಆ ಕ್ಷಣಕ್ಕೆ ಏನು ಮಾಡ್ತಾ ಅಂದರೆ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಿಜವಾಗಲೂ ಕೂಡ ಇವತ್ತು ದೇವರ ಕೈಯಲ್ಲಿ ಸಂಪೂರ್ಣವಾಗಿ ಎಲ್ಲ ಇದೆ ಅಂತ ಹೇಳೋದಕ್ಕೆ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಆಯುವ, ಎಲ್ಲವನ್ನೂ ನಾನು ನಿಯಂತ್ರಿಸ್ತಾ ಇದ್ದೇನೆ ಅಂತ ಭಗವಂತ ಏನು ಹೇಳ್ತಾನೆ. ಅದಕ್ಕೆ ಒಳ್ಳೆ ದೃಷ್ಟಾಂತ ಇದು. ಒಂದು ಇಂಥ ಪ್ರಸಂಗ ಮಹಾಭಾರತದಲ್ಲಿ ತುಂಬ ಬಂದಿದೆ, ರಾಮಾಯಣದಲ್ಲಿ ಬಂದಿದೆ, ಆಮೇಲೆ ಮುಖ್ಯವಾಗಿ ನಮ್ಮ ಇದರಲ್ಲಿ ಭಾಗವತ ಪುರಾಣದಲ್ಲಿ ಬರುತ್ತೆ. ಬಂದ್ವಂತರದ ಕಥೆ, ಸತ್ಯವ್ರತರಾಜನ ಕಥೆ ಬರುತ್ತಲ್ಲ, ಮತ್ಸರು ಪರಮಾತ್ಮ ಹೇಳಿದ್ವಿ, ಏಳನೇ ದಿವಸ ಸರಿಯಾಗಿ ಪ್ರಳಯ ಆಗುತ್ತೆ ಅಂತ ಹೇಳುತ್ತಾನೆ. ಮನ್ವಂತರ ವೇಣು ಸರಿಯಾಗಿ ಪ್ರಳಯ ಆಗುತ್ತೆ, ಎಲ್ಲ ಸಿದ್ಧತೆ ಮಾಡಿಕೊಂಡು ಕೂತಿರು. ಆ ಸಮಯಕ್ಕೆ ಎಲ್ಲ ಕಡೆ ನೀರು ಬಂದು ಮುಳುಗೋಗ್ಬಿಡುತ್ತೆ, ಜಗತ್ತು ಒಂದೆಲ್ಲ ಮುಳುಗೋಗ್ಬಿಡುತ್ತೆ. ಆ ಹೊತ್ತಿಗೆ ನಾನು ಮತ್ಸ್ಯ ರೂಪದಲ್ಲಿ ಕಾಣಿಸ್ಕೋತೇನೆ, ಒಂದು ದೋಣಿ ಬರುತ್ತೆ, ಆ ನಾವೆಯಲ್ಲಿ ಸಪ್ತರ್ಷಿಗಳು ಕೂತಿರ್ತಾರೆ. ನೀನು ಈ ಪ್ರಳಯ ಮುಗಿದ ಮೇಲೆ ಮುಂದೆ ಜಗತ್ತು ಮುಂದುವರಲಿಕ್ಕೆ ಏನು ಬೇಕಲ್ಲ, ಅದರ ಮೂಲಭೂತ ವಸ್ತುಗಳನ್ನ ಸಂಗ್ರಹ ಮಾಡಿಕಿಟ್ಕೊಂಡಿರು ಅಂತ ಹೇಳ್ತಾರೆ. ಎಲ್ಲ ಸಸ್ಯ ಸಂಪತ್ತು ಇಟ್ಕೊಂಡು ಕೂತಿರು, ನಾವೆಯಲ್ಲಿ ನೀನು ಏರು, ಆಮೇಲೆ ನಾವೇ ಓಲಾಳಕ್ಕೆ ಶುರುವಾಗುತ್ತೆ. ಆಗ ನಾನು ಕಾಣಿಸ್ಕೋತೇನೆ, ನನ್ನ ತಲೆ ಮೇಲೆ ಒಂದು ಕೊಂಬಿರುತ್ತೆ, ಅದಕ್ಕೆ ನಿಮ್ಮ ನಾವೇನು ಕಟ್ಟಿಕೊಂಡು ಬಿಡಿ, ಆ ಪ್ರಳಯ ಕಾಲ ಏನು ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅದು ಆ ಪ್ರಳಯ ಕಾಲದ ಇಂಥ ಊಹೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಇದಾಗೋವರೆಗೂ ಕೂಡ ಹಿಸ್ಟರಿ ನೋನ್ ಹಿಸ್ಟ್ರಿಯಲ್ಲಿ ಇದೆ, ಫಸ್ಟ್ ಟೈಮ್ ಆಗಿರೋದು ನೋನ್ ಹಿಸ್ಟ್ರಿಯೊಳಗೆ. ಅಂದರೆ ಇದನ್ನು ಭಾಗವತವರು ಮೊದಲೇ ಹೇಳಿದ ಅರ್ಥ ಮಾಡ್ಕೊಂಡು ಬಿಟ್ರೆ ಎಷ್ಟು ಇನ್ಸಿಡೆಂಟ್ ಬಂದಾಗಾಯ್ತು, ಅದೊಂದಾಯ್ತು, ಇದೊಂದಾಯ್ತು, ಎಷ್ಟು ಪ್ರಸಂಗ ಬಂದಿದೆ. ಇದೆಲ್ಲ ಯೋಚನೆ ಮಾಡಿದರೆ ಶಾಸ್ತ್ರದ ವಿಚಾರದೊಳಗೆ ಸಂಪೂರ್ಣವಾದಂತಹ ನಿಷ್ಠೆ ಜಾಸ್ತಿ ಆಗುತ್ತೆ, ಮನುಷ್ಯನಿಗೆ ನಿಷ್ಠೆ ಜಾಸ್ತಿ ಆಗುತ್ತೆ. ಇಲ್ಲಿ ಸಮಸ್ಯೆ ಹೇಳಿದರು, ಪರಿಹಾರ ಜಗತ್ತಿಗೆ ಗೊತ್ತಿಲ್ಲ, ಅಲ್ಲಿ ಪರಿಹಾರ ಹೇಳುತ್ತಾರೆ. ನನ್ನನ್ನು ಆಶ್ರಯಿಸಿದ ಯಾವ ಭಯವೂ ಏನು ಮಾಡೋದೇ ಇಲ್ಲ. ಅದಕ್ಕೆ ದೃಷ್ಟಾಂತ, ಒಂದು ಮಗು ಬದುಕೋಬೇಕಾ 2 ತಿಂಗಳು ಮಗು ಎಲ್ಲ ಬಿಟ್ಟುಬಿಟ್ಟು ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೋಗಿಬಿಟ್ಟಿದೆ ನಡಿ ಅಂತ ಹೇಳಿಬಿಟ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ರೂಟ್ ಔಟ್ ಆದರೆ 2 ತಿಂಗಳು ಕುಸಿಯಲ್ಲಿ ಚಾಪೆಯಲ್ಲಿ ಮರಗಿತ್ತಂತೆ, ಚಾಪೆ ತೇಲ್ತಾ ಇದೆ. ಏನು ಆಶ್ಚರ್ಯ ಅಂದರೆ ದೇವರು ಉಳಿಸ್ಲಕ್ಕೆ ಅಂತ ಹೊರಟ್ರೆ ಎಲ್ಲಿ ಬೇಕಾದ್ರೂ ತೇಲಿಸ್ತಾನೆ. ಅಲ್ಲಿ ನಾವೇ ಹೇಗೆ ತೇಲ್ತೋ ಇಲ್ಲಿ ಚಾಪೆ ತೇಲಿಸ್ತಾನೆ ಬೇಕಾದ್ರೆ ಪರಮಾತ್ಮ. ಇಲ್ಲದೆ ಹೋದರೆ ಕೂತೋ ನೋಡೋಡ್ತಲ್ಲಕ್ಕೆ ಹೋಗ್ಬಿಟ್ಟಿರ್ತಾನೆ. ಇದು ಭಗವಂತನ ಒಂದು, ಅಲ್ಲಿ ಎಲ್ಲರೂ ಸತ್ತರೆ ಆ ವಿಚಾರ ಬೇರೆ, ಒಬ್ರು ಉಳಿಯೋದಕ್ಕೆ ಒಬ್ರು ಸಾಯೋದೆ. ಅದಕ್ಕೆ ಇನ್ನು ಯೋಚನೆ ಮಾಡಿದರೆ ನಾವು ಅನೇಕ ವಿಷಯ ಒಪ್ಪಬೇಕಾಗುತ್ತೆ ಅದರಿಂದ. ಇವತ್ತು ಏನು ಜನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅದನ್ನು ತುಂಬ ಅನೇಕ ವಿಚಾರಗಳು ನಮ್ಮ ಕೈಮೀರಿ ನಡೀತಕ್ಕಂಥ ವಿಚಾರದಿಂದ ಹಿಡಿದು ಭಗವಂತನ ಸರ್ವೋತ್ತಮತ್ವ, ಆಯಾ ಜೀವರ ವಿಶೇಷ ಕರ್ಮಗಳು ಮತ್ತು ಸ್ಥಳದ ಕರ್ಮಗಳು ಎಲ್ಲ ನೋಡ್ತಾ ಹೋದರೆ ಆಶ್ಚರ್ಯವೇ ಆಶ್ಚರ್ಯ. ನಿಜವಾದ ಅರ್ಥದಲ್ಲಿ ಬಹುಚಿತ್ರ ಜಗದ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ, ಪರಮಾತ್ಮ ಬಹುಚಿತ್ರ ಶಕ್ತಿ ಸಂಪನ್ನ, ಅತ್ಯಾಶ್ಚರ್ಯಗಳನ್ನು ಬಾಡಿ ತೋರಿಸ್ತಾನೆ ಅಂತ ಹೇಳೋದಕ್ಕೆ ಭಾರಿ ದೃಷ್ಟಾಂತ. ಕೆಲವರು ಹೇಳ್ತಿರ್ತಾರೆ, ಅಲ್ಲಿ ಹೋಗಬೇಕು ಅಂದ್ಕೊಂಡಿದ್ವಿ ಕ್ಯಾನ್ಸಲ್ ಆಯಿತು, ಉಳ್ಕೊಂಡ್ಬಿಟ್ಟು ಕೆಲವರು ಎಲ್ಲಿಗೆ ಹೋಗ ಅಲ್ಲೇ ಸಿಕ್ಕಾಕೊಂಡು ಸತ್ತವರು, ಕೆಲವರು ಅಲ್ಲಿಗೆ ಹೋಗಿ ಐಡಿಯಾ ಇಲ್ಲದೆ ಹೋಗಿ ಸಿಕ್ಕರು ಸತ್ತವರು, ಅಲ್ಲಿ ಇದ್ದೇನೇನು ಸ್ವಲ್ಪ ಹೊರಗೆ ಬಂದರೆ ಆಗಿರೋದಿದ್ದಾರೆ. ಇದೆಲ್ಲ ಹೇಗೆ ನಡೆಯುತ್ತೆ? ಇದೆಲ್ಲ ಆಕಸ್ಮಿಕ ನಡೆಯೋದಲ್ಲ, ಅದೆಲ್ಲ ಭಗವಂತನ ಕೈಯಲ್ಲಿ ಪ್ರತಿಯೊಂದು ಉಂಟದು. ಒಂದು ಅದನ್ನು ಯಾರು ಅರ್ಥ ಮಾಡಿಕೊಡ್ತಾರೆ, ಇನ್ನು ಮುಂದಾದರೂ ಕೂಡ ಮನುಷ್ಯ ಬದಲಾಗಲು ಸಾಧ್ಯ ಇದೆ. ಸಮುದ್ರದ ಅಲೆಗಳ ಹೊಡೆತಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಅಂತ ಏನು ಪರಿಹಾರ ಯೋಚನೆ ಮೂಲ ಮಾಡೋಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಕ್ಷಣದಲ್ಲಿ ನುಂಗಿ ಹಾಕ್ತಕ್ಕಂಥ ಶಕ್ತಿ ಸಮುದ್ರಕ್ಕಿದೆ ಅಂತ ಹೇಳಿದರೆ ಇದೇನು ನಿಜವಾಗಲು ಬಂದಂಥವ್ರ ಪಡೆಯಲ್ಲ ಹೇಳ್ತಾರಲ್ಲ, ಅದ್ರ ಮುಂದೆ ಇದು ಭಾರಿ ಚಿಕ್ಕದು. ಅದನ್ನು ಮೊದಲು ಹೇಳಿದ್ದಾರೆ ಅಂತ ಹೇಳಿದರೆ ಎಷ್ಟು ಆಶ್ಚರ್ಯ. ಇನ್ನು ವಿಜ್ಞಾನ ಬಿಡಕ್ಟ್ ಮಾಡಿ ಇನ್ನು 835 ವರ್ಷ ಆದಮೇಲೆ ಇನ್ನೊಂದಿಂಥದ್ದು ಬರುತ್ತೆ ಅಂತ ಹೇಳಿ ಲೆಕ್ಕ ಹಾಕಿದ್ದಾರೆ. ಅದು ಗ್ಯಾರಂಟಿ ಅಲ್ಲ, ಬಂದರೆ ಅದು ಎಷ್ಟು 100 ಅಡಿ ಎತ್ತರದ ಅಲೆಗಳು ಬರುತ್ತಾಗ ಇವತ್ತಾಗಿರೋದು ಅಷ್ಟಕ್ಕಿಂತ 100 ಪಟ್ಟು ಜಾಸ್ತಿ ನಷ್ಟ ಆಗೋ ಸಂಭವ ಇದೆ ಅಂತೇಳಿ. ಆದರೆ ಶಾಸ್ತ್ರ ಹೇಳ್ತದೆ ಖಂಡಿತ ಆಗೋದಿಲ್ಲ. ಈಗ ಮೊನ್ನಂತರು ಕಲಿಯುಗ ಮುಗಿಬೇಕಲ್ಲ, ಅವರಿಗೆ ಆಗೋದಿಲ್ಲ ಅದೆಲ್ಲ ಕೂಡ. ಇವ ಅಂದ ಮೇಜರ್ ಆಗಬೇಕಾದ್ರೆ ಯಥಾ ಪ್ರಕಾರ ಮನ್ವಂತರ ಪ್ರಳಯೇ ವಚ್ಚರೂಪಿ ಅಂತ ಹೇಳ್ತಾರಲ್ಲ, ಇಡೀ ಜಗತ್ತು ಮುಳುಗತಕ್ಕಂಥ ಅಲೆಗಳು ಬರೋದು ಅಂದ್ರೆ ಆಗ ಮನ್ವಂತರ ಪಳೆಯವಾದ ಕಲಿಗದು ಕೊನೆಗೂ ಆಗೋದಿಲ್ಲ. ಅದು ಮನ್ವಂತರ ಪಳೆಯ ಅಂತ ಏನಾಗುತ್ತಲ್ಲ ಅವಾಗ ಮಾತ್ರ ಸಾಧ್ಯ. ಅದನ್ನೆಲ್ಲ ಕೂಡ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರದಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿ ಆಸ್ತಿ ತದನ್ಯತ್ರ ಎನ್ನೇ ಆಸ್ತಿ ನಾ ಕುತ್ರಚಿತ್ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಪ್ರತಿಯೊಂದು ಇದರಲ್ಲಿ ಉಂಟು, ಅದನ್ನು ಅರ್ಥ ಮಾಡಿಕೊಡ್ಬೇಕಷ್ಟೇ. ಹೇಗಿದೆ ಏನು ಅನ್ನೋ ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಅದರಲ್ಲಿ ಪ್ರಾವೀಣ್ಯ ಇದ್ದರೆ ಮಾತ್ರ ಗೊತ್ತಾಗ್ತದೆ, ಇಲ್ಲದೆ ಹೋದರೆ ಇಲ್ಲ ಅಂತ. ಮಹಾಭಾರತದಲ್ಲಿ ಭಗವಂತ ತಾನು ಕುರುಪಾಂಡವರ ಯುದ್ಧವನ್ನು ಮಾಡ್ತಕ್ಕಂಥ ಸೂತ್ರಧಾರನಾಗಿಯೇ ನಿಂತಿದ್ದಾನೆ. ಆದರೆ ಲೋಕದ ದೃಷ್ಟಿಗೆ ಈ ಕುರುಪಾಂಡವರ ಯುದ್ಧ ತಪ್ಪಿಸಬಹುದಾಗಿತ್ತೇನೋ ಅನ್ನತಕ್ಕಂಥ ಭ್ರಮೆ ಕೆಲವರಿಗಿದ್ರೆ ಅದು ಸಾಧ್ಯ ಇಲ್ಲ ಅಂತ ತೋರಿಸ್ಲಿಕ್ಕೆ ಕೃಷ್ಣ ಪರಮಾತ್ಮ ತಾನೇ ಸೂತ್ರಧಾರ ರಾಯಭಾರಿಯಾಗಿ ಹೋಗ್ತಾ ಇದ್ದಾರೆ. ಪಾಂಡವರ ದೌತ್ಯವನ್ನು ಅಂಗೀಕಾರ ಮಾಡ್ತಾ, ಅಲ್ಲಿ ದೌತ್ಯ ಕೃಷ್ಣ ಪಾಂಡವರ ದೂತನಾಗಿ ಹೋದ ಎಂಬುದು ಪ್ರಸಿದ್ಧಿ. ದೂತನಾಗಿ ಹೋಗ್ತಾನೆ. ಇಲ್ಲಿ ದೂತ ಎಂಬುದು ಸರ್ವೆಂಟ್ ಎಂಬ ಅರ್ಥದಲ್ಲಿ ಉಪಯೋಗಿಸ್ತಕ್ಕಂಥ ಪದ ಅಲ್ಲದು, ಸರ್ವೆಂಟ್ ಎಂಬ ಅರ್ಥದಲ್ಲಿ ಅಲ್ಲ. ರಾಯಭಾರಿ ಎಂಬ ಅರ್ಥದಲ್ಲಿ ಕೃಷ್ಣ ರಾಯಭಾರ ಅನ್ಬೇಕೆ ಹೊರತು ಬೇರೆ ಅಲ್ಲ. ಸಂಸ್ಕೃತದಲ್ಲಿ ದೌತ್ಯ ಶಬ್ದಕ್ಕೆ ಎರಡು ಅರ್ಥನೂ ಉಂಟು. ಸಾಮಾನ್ಯ ದೂತನಿಗೂ ದೂತ ಅಂತ ಕರೀತಾರೆ. ಅಂಬಾಸೆಡರ್ ಅನ್ನೋ ಅರ್ಥ ಉಪಯೋಗಿಸ್ತಾರೆ, ಬರ್ತೀನಿ ಆ ಅರ್ಥದಲ್ಲಿ ಉಪಯೋಗಿಸ್ತಾರೆ. ಆ ದೃಷ್ಟಿಯಿಂದ ಕೃಷ್ಣ ರಾಯಭಾರಿಯಾಗಿ ಬಂದಿದ್ದಾನೆ. ಭಕ್ತವತ್ಸಲನಾದ ತಾನು ಭಕ್ತರ ಪರವಾಗಿ ಬಂದು ಕೌರವರ ಸಭೆಯನ್ನು ಪ್ರವೇಶ ಮಾಡ್ತೇನೆ, ಅವರಿಗೆ ಹೇಳ್ತೇನೆ, ಅವರು ಒಪ್ಪೋದಿಲ್ಲ, ಯುದ್ಧ ನಿಶ್ಚಯ ಮಾಡೇ ಬರ್ತೇನೆ ಅಂತ ಭಗವಂತ ತಾನು ಬಂದ. ಕಳೆದ ಸರ್ತಿ ನೋಡಿದ್ದ ಅನೇಕ ವಿಚಾರ ನೋಡಿದ್ದೇವೆ ಈಗಾಗಲೇ. ಕೃಷ್ಣ ಅಲ್ಲಿಗೆ ಬಂದು ಬರಬೇಕಾದ್ರೆ ನಡೆದಂಥ ವೈಭವ, ಊರೊಳಗೆ ಮನೆಯೊಳಗಿದ್ದ ಜನಗಳೇ ಇರಲಿಲ್ಲ, ಎಲ್ಲರೂ ಕೃಷ್ಣರ ದರ್ಶನಕ್ಕೋಸ್ಕರವಾಗಿ ದಾರಿಯಲ್ಲಿ ನಿಂತಿದ್ರು, ಮನೆಗಳ ಉಪ್ಪರಿಗೆಗಳ ಮೇಲೆ ನಿಂತಿದ್ರು. ಆ ಉಪ್ಪರಿಗೆ ಮನೆಯ ಕಾನ್ಸೆಪ್ಟ್ ಅದರೊಳಗಿದೆ. ಉಪ್ಪರಿಗಳ ಮೇಲೆ ನಿಂತಿದ್ರು, ಎಷ್ಟು ಜನ ನಿಂತಿದ್ರು ಅಂದ್ರೆ ಮಹಾಭಾರತರು ಹೇಳ್ತಾರೆ, ಉಪ್ಪರಿಗೆ ಕುಸ್ತು ಬೀಳಕ್ಕೆ ಕಾಣಿಸ್ತಿರ್ತದೆ ನೋಡಿಬಿಟ್ರೆ. ಇನ್ನೇನು ಬಿದ್ದು ಹೋಗುತ್ತೇನೋ ಅಷ್ಟರ ಮಟ್ಟಿಗೆ, ಅಷ್ಟು ಜನ ಬಸ್ ಓವರ್ಲೋಡ್ ಆಗಿ ಹೋಗ್ತಿರ್ತಾರೆ, ಏನು ಬಿದ್ದು ಬಿಡುತ್ತೆ ಮರಿತೆ, ಮೇಲೆ ಕೂತ್ ಬಿಟ್ಟಿರ್ತಾರಲ್ಲ. ಆ ರೀತಿಯಲ್ಲಿ ನೋಡಿ ಮನೆಗಳೆಲ್ಲ ಜನ ತುಂಬಿದ್ರೆ, ಒಳಗೆ ಯಾರೂ ಇರಲಿಲ್ಲ, ಮನೆ ಒಳಗೆ ಯಾರೂ ಇರಲಿಲ್ಲ, ಅಷ್ಟರ ಬಟ್ಟೆ ಕೃಷ್ಣನ ದರ್ಶನಕ್ಕೆ ಕಾದಿದ್ರು ಅಂತ ಹೇಳಿದ್ರೆ ರಾಷ್ಟ್ರರಾಜ ಅಂದ್ಕೊಂಡ. ಜೀವಮಾನದಲ್ಲಿ ಮೊದಲ ಬಾರಿಗೆ ಅಂದ್ಕೊಂಡ, ಅಯ್ಯೋ ನಾನು ಕಂಡಿರಬಾರ್ದಾಗಿತ್ತೇ ಅಂತ ಕೊರಗಿದ ಪಾಪ. ಇಂಥ ಒಳ್ಳೆ ಅವಕಾಶ ನಾನು ಕಳ್ಕೊಂಡು ಬಿಟ್ಟೆ, ಕೃಷ್ಣನನ್ನು ನೋಡ್ತಕ್ಕಂಥ ಯೋಗ ನನಗೆ ತಪ್ಪಿಹೋಯ್ತಲ್ಲ ಅಂತ ಹೇಳಿ ಕೊರಗುತ್ತಾನೆ. ಅಷ್ಟೊತ್ತಿಗೆ ಮುಂದೆ ಅನೇಕ ಮಾತುಕತೆ ನಡೆಯುತ್ತೆ. ದುರ್ಯೋಧನ ಕೃಷ್ಣನ ಕಟ್ಟಬೇಕು ಅನ್ನೋ ಯೋಚನೆ ಮಾಡಿದಾಗ ಭೀಷ್ಮದ್ರೋಣಾದಿಗಳು ಬಹಳ ಕೋಪಗೊಳ್ಳುತ್ತಾರೆ, ಸಭಾತ್ಯಾಗವನ್ನು ಮಾಡಿ ಹೋಗ್ತಾರೆ. ಬರತಕ್ಕಂಥ ಕೃಷ್ಣನನ್ನು ಹೇಗೆ ನೋಡಬೇಕು ಅಂದರೆ ಕಟ್ಟಿ ಹಾಕಿಬಿಡಬೇಕು. ಭಗವಂತನನ್ನು ಆರಾಧನೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ, ಕಟ್ಟಿ ಹಾಕಿಬಿಡಬೇಕು. ಇಂಥ ಮೂರ್ಖತನವನ್ನು ಅವನು ಹೇಳಿದಾಗ ಸಭಾತ್ಯಾಗ ಮಾಡಿ ಹೊರಟು ಹೋಗ್ತಾರೆ. ಕೃಷ್ಣ ದುರ್ಯೋಧನ ಮನೆಗೆ ಹೋಗ್ತಾನೆ. ಹೋಗಿ ನಿನ್ನ ಮನೆಯ ಆತಿಥ್ಯ ನನಗೆ ಬೇಡ ಅಂತ ಕೃಷ್ಣ ಹೇಳ್ತಾನೆ. ಇದು ಭಾರಿ ಮುಖ್ಯ. ಇದು ಎಲ್ಲರ ಮನೆಗೂ ದೇವರು ಬಂದೇ ಬರ್ತಾನೆ. ದೇವರಿಲ್ಲ ಜಾಗನೇ ಇಲ್ಲ ಅಂದಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ದೇವರಿರ್ತಾನೆ. ಆದರೆ ಯಾರ ಮನೆಯಲ್ಲಿ ಸ್ವೀಕಾರವನ್ನು ಮಾಡ್ತಾನೋ ಆತಿಥ್ಯವನ್ನು ಅವರು ಬದುಕ್ತಾರೆ. ಯಾರ ಮನೆ ಸ್ವೀಕಾರ ಮಾಡೋದಿಲ್ಲ ಅದಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನಿಗೆ ಕೃಷ್ಣ ಹೇಳಿದ, ನಿನ್ನ ಅನ್ನವನ್ನು ಸ್ವೀಕಾರ ಮಾಡೋದಿಲ್ಲ, ನೀನು ಪಾಂಡವರ ದ್ವೇಷಿ. ನೀನು ಪಾಂಡವ ದುಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾಹ. ಪಾಂಡವರು ನನ್ನ ಪ್ರಾಣ, ಅವರ ದ್ವೇಷ ಮಾಡಿದ ನಿನ್ನ ಅಂದರೆ ನನಗೆ ಬೇಡ ಅಂತ ಭಗವಂತ ಹೇಳುತ್ತಾರೆ. ಅಂದರೆ ಯಾರು ಭಗವದ್ಭಕ್ತರಾಗಿದ್ದರೂ ಕೂಡ ಭಗವದ್ವೇಷಿಗಳಾಗಿದ್ದರೆ, ಭಗವದ್ಭಕ್ತರ ದ್ವೇಷಿಗಳಾಗಿದ್ದರೆ ಅವರ ಮನೆಯ ಅನ್ನವನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದುಕೊಳ್ಳೆ ದೃಷ್ಟಾಂತ ಇದೆ. ಭಕ್ತರಲ್ಲಿ ಹೊಂದಾಣಿಕೆ ಇರಬೇಕು, ಪರಸ್ಪರ ಹೊಂದಾಣಿಕೆ ಇರಬೇಕು. ಮಕ್ಕಳಲ್ಲಿ ವಿರೋಧ ಬಂದಾಗಲೇ ತಂದೆ ತಾಯಿ ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾರು ಪಕ್ಷ ವಹಿಸ್ಬೇಕೀಗ? ಎಲ್ಲರೂ ಮಕ್ಕಳೇನೆ. ಯಾರು ಪಕ್ಷ ವಹಿಸ್ಲಿಕ್ಕೂ ಅವ್ರ ಮನಸ್ಸೇ ಸಾಮಾನ್ಯವಾಗಿ ಒಳ್ಳೆ ತಂದೆ ತಾಯಿಗಳಿಗೆ ಅನಿಸೋದಿಲ್ವೋ ಅದರಿಂದ ಎಲ್ಲರೂ ಭಗವಂತನ ಭಕ್ತಿ, ಜಗತ್ತೇ ಭಗವಂತನ ಸೃಷ್ಟಿ. ಇನ್ನು ಭಗವದ್ಭಕ್ತರಾದವರಲ್ಲಂತೂ ಸಂಪೂರ್ಣ ಹೊಂದಾಣಿಕೆ ಇರಬೇಕು. ಇಲ್ಲದೆ ಹೋದರೆ ಅದು ಭಗವತ್ ಸೇವೆ ಆಗೋದಿಲ್ಲ. ರಥ ಎಳಿಬೇಕಾದ್ರೆ ಒಬ್ಬನ ಹಿಂದಕ್ಕೆ ಅವ್ರ ಮುಂದಕ್ಕೆ ಕೇಳಿದ್ರೆ ರಥಗತಿಯನ್ನಾಗಬೇಕು. ಎಲ್ಲರೂ ಡಿಕ್ಕಿ ಕೇಳಿದ್ರೆ ಆಗ ರಥೋತ್ಸವ ಆಗುತ್ತೆ ಹೊರತು ಆ ಕಡೆ ಕೇಳಿದ್ರೆ ಬೈಮೇಲೆ ಬಿದ್ದು ಅಪಘಾತ ಆಗುತ್ತಷ್ಟೇ. ಇವತ್ತು ಒಂದು ಶಾಸ್ತ್ರ ಅಂದರೆ ರಥ ಇದ್ದಾಗ ಶಾಸ್ತ್ರ ರಥ. ಇವತ್ತು ಸಂಸಾರ ರಥ ಅಂತೇನು ಕರಿತೇವೆ, ಅದು ಸಂಸಾರ ಯಶಸ್ವಿಯಾಗಿ ನಡೆಸಿದರೆ ಸಂಸಾರ ರಥ, ಸಮಾಜ ಮುಂದುವರಿಬೇಕು. ಇವತ್ತು ಕಾನ್ಸೆಪ್ಟೇ ಇಲ್ಲ, ನಾವು ಇದ್ದು ಸತ್ತೋದ್ರೆ ಮುಂದೆ ತಿಳ್ಕೊಂಡ್ಬಿಡ್ತೇವೆ, ನಾವು ಬದುಕಬೇಕು, ಎಂಜಾಯ್ ಮಾಡಬೇಕು, ಹೋಗಿಬಿಡಬೇಕು. ಮುಂದೆ ಹೋಗಬೇಕಲ್ಲ ಸಮಾಜ, ಹಿಂದಿನವರು ಬೆಳ್ಕೊಂಡು ಬಂದರು ಅಂತ ನಮಗೆ ಚಾನ್ಸ್ ಸಿಕ್ಕಿದೆ. ಅವ್ರು ಹಾಗೆ ಮಾಡಿದ್ರೆ ನಾವು ಬರೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಇವತ್ತು ನಾವು ಅದೇ ರೀತಿಯಲ್ಲಿ ಮುಂದಿನವರಿಗೆ ಅವಕಾಶ ಕೊಡೋ. ಬಸ್ನಲ್ಲಿ ಸೀಟಲ್ಲಿ ಕೂತಿರ್ತಾರೆ, ಹೋಗ್ಬೇಕಾದ್ರೆ ಸೀಟ್ ಹರಿದ್ಬಿಟ್ಟು ಕುಟ್ಟಿ ಹೋಗಿಬಿಟ್ರೆ ಅದನ್ನು ಏನು ಮಾಡಬೇಕು? ಇದಕ್ಕೆ ಹುಡುಗರು ಕೂಡಲಿಕ್ಕೆ ಬರೋದಿಲ್ಲ. ಆಮೇಲೆ ತಾನು ಹೇಗೆ ಸುಮ್ಮನೆ ಬೆಳೆದು ಹೋಗ್ಬೇಕಷ್ಟೆ. ಇನ್ನೊಬ್ಬ ಪ್ಯಾಸೆಂಜರ್ ಬಂದರೆ ತಕ್ಷಣ ಕೂಡ ಆಗಿರಬೇಕು. ನಾವು ಲೋಕ ಬಿಡೋದಕ್ಕಿಂತ ಮುಂಚೆ ಮುಂದಿನ ಜನಕ್ಕೆ ಅನುಕೂಲ ಮಾಡಿ ಕೊಡೋಕೆ ಹೋಗಬೇಕೆ ಹೊರತು ಅದನ್ನು ಡೆಸ್ಟ್ರಾಯ್ ಮಾಡಿ ಹೋಗಬಾರ್ದು. ಇವತ್ತು ತುಂಬ ಜನಕ್ಕೆ ಕಾನ್ಸೆಪ್ಟೇ ಗೊತ್ತಿಲ್ಲ, ನಮ್ಮ ಜೊತೆಗೆ ಜಗತ್ ಮೂರ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ನಾವೇ ಕೊನೆಯ ಜೀವ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು. ಇನ್ನು ಬೇಕಾಶನ ಬರಲಿಕ್ಕಿದ್ದಾರೆ ಅಂತ ಯೋಚನೆ ಮಾಡಿ ವ್ಯವಸ್ಥೆ ಮಾಡಬೇಕು. ಆಗಲೇ ಜೀವನ ಯಾತ್ರೆ ಅಂತ ನಡೆಯೋದು. ಇವತ್ತು ಕಾನ್ಸೆಪ್ಟೇ ಇಲ್ಲ, ಮನುಷ್ಯನಿಗೆ ಗೊತ್ತೇ ಇಲ್ಲ. ತುಂಬ ದಿನ ಬೆಳಗಾದರೆ ಬರೀ ಅನ್ಯಾಯಗಳ ಸುರಿಮಳೆ ಕಾಣ್ತಕ್ಕಂಥ ಜಾಗ ಇದೆ. ಕಾರಣ ತತ್ವಜ್ಞಾನ ಬಿಟ್ಟವರ ರೀತಿಯೇ ಅಂಥದ್ದು ಅಂತ ಭಗವಂತ ಸಾರ್ತಾನೆ. ಕೊನೆಗೆ ಭೀಷ್ಮದ್ರೋಣರು ಕರೆದರೂ ಕೃಷ್ಣ ಹೋಗಲಿಲ್ಲ. ನಿಮ್ಮನೆಗೆ ನಾನು ಪಾಂಡವ ದ್ವೇಷಿ ಅಂಥೇಳಿ ದುರ್ಯೋಧನ ಬಳಿಗೆ ಹೋಗಲಿಲ್ಲ, ಅವರ ಅನ್ನವನ್ನು ಸ್ವೀಕಾರ ಮಾಡಲಿಲ್ಲ. ಉಪೇಕ್ಷಿತ ದ್ರೌಪದಿ ತ್ಯಪ್ರಮೇಯ ಜಗಾಮ ನೈಷಾಂ ಗೃಹ ಮಾದಿದೇವ. ದ್ರೌಪದಿಯಿಂದ ನೀವು ಉದಾಸೀನ ಮಾಡಿದೆ ಅನ್ನೋ ಕಾರಣಕ್ಕೆ ಭೀಷ್ಮದ್ರೋಣರ ಮನೆಗೆ ಹೋಗಲಿಲ್ಲ ಕೃಷ್ಣ. ಇವನು ಪಾಂಡವ ದ್ವೇಷಿ, ಅಲ್ಲಿ ದ್ರೌಪದಿ ಸೇರಿಕೊಂಡ್ಲು. ಇಲ್ಲಿ ದ್ರೌಪದಿ ಪಾಂಡವರಲ್ಲಿ ಪ್ರೀತಿ ತೋರಿಸ್ತಾನೆ, ದ್ರೌಪದಿಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದಂತಹ ಭೀಷ್ಮದ್ರೋಣರ ಮನೆ ನಾನು ಬರೋದಿಲ್ಲ ಅಂತ ಭಗವಂತ ಹೇಳ್ತಾ, ವಿದ್ಯೆಯ ಬಗ್ಗೆ ಆಧಾರ ಇಲ್ಲದವರ ಮನೆಗೆ, ವಿದ್ಯೆಗೆ ನ್ಯಾಯ ಸಲ್ಲಿಸದವರ ಮನೆಗೆ ಭಗವಂತ ಕಾಲಿಡೋದಿಲ್ಲ ಅನ್ನೋದನ್ನು ತೋರಿಸಿಕೊಟ್ಟ. ಮುಂದೆ ಹೊರಟಿದ್ದು ವಿದುರನ ಮನೆಗೆ. ವಿದುರ ಶೂದ್ರ, ವಿದುರ ಕರೆದು ಕೂಡ ಕರೆದಿಲ್ಲ ಕೃಷ್ಣ. ಅವನು ಭುಜದ ಮೇಲೆ ತಾನೇ ಕೈ ಹಾಕಿಬಿಟ್ಟು, ನಡಿ ವಿದುರ, ನಿನ್ನ ಮನೆಗೆ ಬರ್ತೇನೆ. ಯಾತಕ್ಕೆ ವಿದ್ಯಾರಥೇರ್ ವಿದುರಹ, ಅವ್ರ ಹೆಸರೇ ಅದು ವಿದ್ಯಾರತಿ. ಶೂದ್ರನಾಗಿ ವಿದ್ಯೆ ಬಗ್ಗೆ ಭಾರಿ ಆಧಾರ, ಇವರು ದ್ರೌಪದಿ ಬಗ್ಗೆ ಅನಾದರ ತೋರಿಸಿದರು. ಅಂದರೆ ಎಲ್ಲಿ ವಿದ್ಯೆಗೆ ಆಧಾರ ಸಿಗುತ್ತೋ ಅದೆಲ್ಲ ಆ ಸಮಯದಲ್ಲಿ ಭಗವಂತ ಅವರು ಯಾರಾಗಿದ್ದರೂ ಅವ್ರ ಮನೆಗೆ ತಾನಾಗಿ ಹೋಗ್ತಾನೆ ಅಂತ ಹೇಳೋದಕ್ಕೆ ಕಡೆ ನಿದರ್ಶನ. ಇದರ ಮನೆಗೆ ಹೋಗಿ ಎಲ್ಲ ಆತಿಥ್ಯವನ್ನು ಕೃಷ್ಣ ಸ್ವೀಕಾರ ಮಾಡ್ತಾನೆ. ಅನೇಕ ತಾನೆ ತಿಳ್ಕೊಂಡ ಬರೀ ಹಾಲು ಕುಡಿದಿದ್ದಲ್ಲ ಕೃಷ್ಣ. ವಿದುರಾನ್ನಾನಿ ಬಹುಜೆ ಶುಚೀನಿ ಗುಣವಂತಿ ಚ ಅಂತ ಮಹಾಭಾರತದ ಮಾತು. ವಿದುರ ಕೊಟ್ಟ ಅನ್ನವನ್ನು ಸ್ವೀಕಾರ ಮಾಡಿದ. ಅದು ಅಷ್ಟೇ ಅಲ್ಲ, ಕೃಷ್ಣನಿಂದ ಬ್ರಾಹ್ಮಣರ ಗುಂಪು ಹೋಗಿತ್ತಂತೆ. ಬ್ರಾಹ್ಮಣ್ಯ ದೇವ ಅಂತ ಭಗವಂತನ ಹೆಸರು. ಕೃಷ್ಣನ ಜೊತೆಗೆ ಊಟ ಅವರೆಲ್ಲ ಕೂಡ ಕೃಷ್ಣ ಎಲ್ಲ ಅವರೆಲ್ಲ ಊಟ ಹಾಕಿಸಿದಂತೆ ಕೃಷ್ಣ. ಅವರೆಲ್ಲ ಊಟ ಕೂಡಿ ಸ್ನಾನ ಕೂತಂತೆ ಆಮೇಲೆ. ಇದು ಮಹಾಭಾರತ ಹೇಳ್ತಕ್ಕಂಥ ಮಾತು. ಆದ್ದರಿಂದ ವಿದುರ ಮನೆ ಬರೀ ಹಾಲು ಕೊಡದ ಅಂತ ಹೇಳ್ಕೊಂಡ್ರೆ ತಪ್ಪು. ಕೃಷ್ಣ ಸಂಪೂರ್ಣ ಭೋಜನವನ್ನೇ ಮಾಡಿದ ಅಂತ ಹೇಳುತ್ತಾರೆ. ಆಚಾರ್ಯ ಮಾತನ್ನು ಬರೀತಾರೆ, ಸಂಪೂಜಿತ ಸರ್ವ ಸಮರ್ಪಣೇನ ಅಂತ ತಾತ್ಪರ್ಯ ನಿರ್ಣಯ. ವಿದುರ ಎಲ್ಲವನ್ನೂ ಸಮರ್ಪಿಸಿದ, ಕೃಷ್ಣ ಅದನ್ನು ಸ್ವೀಕಾರ ಮಾಡಿದ ಅಂತ ಹೇಳಿದರೆ ಬರೀ ಹಾಲು ಕೊಡದಿದ್ದಲ್ಲ. ಹಾಗಿದ್ದರೆ ಸಂಶಯ ಬರುತ್ತೆ, ಉತ್ತರ ಕೊಟ್ಟಿದೆ ಈಗಾಗಲೇ ಅದರ ಬಗ್ಗೆ. ಬಾಲಕನ ಕಲ ಭಾಷೆ ಜನ ನೀವು ಕೇಳಿ ಸುಖ ಪಡುವಂತೆ ಲಕ್ಷ್ಮೀ ಲೋಲ ತನ್ನವರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಇದು ಹರಿಕಥಾಮೃತಸಾರದ ಮಾತು. ಕಲೇನ ಹೇಳ್ತಾರೆ, ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ ಅಂತಿದೆ. ಆದ್ದರಿಂದ ಏನು ಮಾಡಿಬಿಡ್ತಾರೆ, ಹಾಲನ್ನು ಮಾತ್ರ ಕೊಡದ ಅಂತ ಅರ್ಥ ಮಾಡಿಬಿಟ್ಟು ಆದ್ದರಿಂದ ಕೃಷ್ಣ ಊಟ ಮಾಡಲಿಲ್ಲ. ಇಂಥ ಪ್ರಸಂಗ ಬಂದಾಗ ದಾಸಕೋಟ ವ್ಯಾಸಕೋಟ ಶುರುವಾಗಿಬಿಡುತ್ತೆ. ನಮ್ಮ ಪ್ರಕಾರ ಹಾಲು ಕೊಡದ, ನಿಮ್ಮ ಪ್ರಕಾರ ಅಲ್ಲ. ದಾಸರು ಹೇಳಿದ್ದ ಫೈನಲ್ ಅಂತವರು, ವ್ಯಾಸರು ಹೇಳಿದ್ದ ಫೈನಲ್ ಅಂತವರು. ಇವರಿಗೆ ಗೊತ್ತಿಲ್ಲ ದಾಸರು ಯಾವುದು, ವ್ಯಾಸರು ಹೇಳಿದ್ದನ್ನು ದಾಸರು ಹೇಳೋದೇ ಇಲ್ಲ. ಅವರ ದಾಸರು ಅಂದಮೇಲೆ ಫಾಲೋ ಮಾಡಿರ್ತಾನೆ. ದಾಸರು ಅಂದ್ರೆ ಹೇಳಿದ್ದನ್ನು ಹೇಳ್ತಾರೆ ಹೊರತು ಅವರು ಇಲ್ಲದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಮತ್ತೆ ಪಾಲುಂಡು ಅಂತ ಹೇಳಿರಲ್ಲ ಅಂತ ಕೇಳಿದರೆ ಅದನ್ನು ಆವಾಗಲೂ ಕೂಡ ಮೂಲ ಗ್ರಂಥಕ್ಕೆ ವಿರೋಧ ಬಂದ ಪ್ರಸಂಗದೊಳಗೆಲ್ಲ ಅದು ಸಮನ್ವಯ ಮಾಡಬೇಕೇ ಹೊರತು ಯಾವುದನ್ನು ತ್ಯಾಗ ಮಾಡೋ ಹಾಗಿಲ್ಲ. ಅದು ಮೂಲ ಗ್ರಂಥ ಬಿಡೋ ಪ್ರಶ್ನೆಯೇ ಇಲ್ಲ, ಅನುಸಾರ ಗ್ರಂಥ ಇದನ್ನು ಬಿಡೋ ಪ್ರಶ್ನೆಯೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಂಡು ನೋಡಬೇಕಷ್ಟೇ. ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಕೃಷ್ಣ ಪಾಲನ್ನು ಊಟ ಮಾಡಿದ, ಹಾಲನ್ನು ಉಂಡು, ಎರಡು ಹೇಳಿಬಿಟ್ಟಿದ್ದಾರೆ ದಾಸರು, ಹಾಲನ್ನು ಉಂಡು ಅಂತ ಹೇಳಿದ್ದಾರೆ ಜೊತೆಗೆ. ಆದ್ದರಿಂದ ಉಂಡೊಬ್ಬದಕ್ಕೆ ಏನು ಮಾಡ್ತೀರಿ ಮಧ್ಯೆ, ಬರೀ ಪಾಲು ಕುಡಿದು ಅಂತ ಹೇಳಿಲ್ಲ, ಪಾಲು ಉಂಡು ಅಂತ ಹೇಳಿದ ಮೇಲೆ ಉಂಡು ಅಂತ ಆಯ್ತಲ್ಲ, ಹಾಲನ್ನು ತೊಗೊಂಡು ಊಟನೂ ಮಾಡಿದ ಅಂತ ಅರ್ಥ. ಅದಕ್ಕೆ ಬೇರೆ ಅರ್ಥ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ. ಆದ್ದರಿಂದ ದಾಸಾಯಿ ಸಮ್ಮತ ಅಂತ ಹೇಳೋದಕ್ಕೆ ಅದೇ ದುಷ್ಟ ಅಂತ. ಜೊತೆಗೆ ಪಾಲು ಉಂಡು, ತನ್ನ ಪಾಲನ್ನು ಸ್ವೀಕಾರ ಮಾಡಿದ. ಪಾಲು ಅಂತ ಹಾಲು ಅಲ್ಲ, ಪಾಲು ಇದನ್ನು ಸಮರ್ಪಣೆ ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡಿದ ಅಂತ ಅರ್ಥ. ಆದ್ದರಿಂದ ಯೋಚನೆಯೇ ಇಲ್ಲ. ಮತ್ತು ದೇವರು ಪಾಲು ಅಂತ ಹೇಳಿದರೆ ಹಾಲು ಎಂಬುದು ಸಾರ ಅಂತ ಅರ್ಥ. ಗೋ ವಿನ ಸಾರ ಹಾಲು. ಅದೇ ರೀತಿ ಎಲ್ಲ ಅನ್ನದ ಸಾರ ಭಾಗವನ್ನು ಭಗವಂತ ತಗೊಂಡ. ಶುಭಂ ಪಿಬತ್ಯಸೋ ದೇವ ನಾಶುಭಂತು ಹರಿ ಪಿಬೇತ್ ಅಂತ ಆಚಾರ್ಯ ಕೋಟ್ ಮಾಡ್ತಾರೆ. ಪರಮಾತ್ಮ ಯಾವಾಗಲೂ ಸಾರ ಹೋಗ್ತಾನೆ ಹೊರತು ನಿಸ್ಸಾರ ಪದಾರ್ಥ ತಗೊಳ್ಳೋದಿಲ್ಲ. ನಮ್ಮಲ್ಲೂ ಪದ್ಧತಿ ಯಾರು ಬಾಳೆಹಣ್ಣು ಕೊಟ್ಬಿಡ್ತಾರೆ, ಇಡೀ ತಿಂದ್ಬಿಡ್ತಾರೆ ಯಾರಾದ್ರು ಕೂಡ ಆ ಸಿಪ್ಪೆ ಬಿಸಾಕಿ ತಿಂತಾರೆ. ಆದರೆ ಪಶುಗಳು ತಿನ್ನಕ್ಕೆ ಬರೋದಿಲ್ಲ, ಇಡೀ ತಿಂದ್ಬಿಡುತ್ತೆ. ಹಾಗೆ ಮನುಷ್ಯನಿಗೆ ಬಿಡಿಸಿ ತಿನ್ನಕ್ಕೆ ಬರುತ್ತೆ. ಮನುಷ್ಯನಿಗೆ ಬಾಳೆಹಣ್ಣು ಮೊದಲಾದವನು ಬಿಡಿಸಿ ತಿನ್ನಕ್ಕೆ ಬರೋ ಹಾಗೆ ಭಗವಂತ ಏನೇ ಕೊಟ್ಟರು ಸಾರ ಮಾತ್ರ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಪಾಲುಂಡು ಕುರುಪನ ಮಾನವನೇ ಕೊಂಡ. ಅಲ್ಲಿ ಯಾವ ಸಂಶಯಕ್ಕೂ ಅವಕಾಶವೇ ಇಲ್ಲ. ವ್ಯಾಸರಿಗೂ ದಾಸಕೂಟಕ್ಕೂ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ. ಯಾವ ಅಪರೋಷ್ಠಜ್ಞಾನಿಗಳ ದಾಸರು ಕೂಡ ವಿರುದ್ಧಾರ್ಥ ಬರಲಿಕ್ಕೆ ಹೋಗಲಿಲ್ಲ. ಆಮೇಲೆ ಕೆಲವು ಗುಂಪಿನವರು ಬಂದರು, ಶಾಸ್ತ್ರಜ್ಞಾನ ಏನೂ ಇಲ್ಲದ ದಾಸರು ಬಂದರು. ಆಮೇಲೆ ಇತ್ತೀಚೆಗೆ ಶಾಸ್ತ್ರಜ್ಞಾನ ಏನೂ ಇಲ್ಲಲ್ಲ, ಶಾಸ್ತ್ರ ವಿರೋಧಿಗಳು, ಕೆಲವು ಭಾರಿ ದೊಡ್ಡ ತಾವು ಅವತಾರ ಪುರುಷಂತ ಕರೆಗಳು ದಾಸರಿದ್ದರು. ಅವ್ರ ಮನೆ ಕರೆದಿದ್ರು, ಹೋಗಿಬಿಟ್ರೆ ಟೇಬಲ್ ಮಿಲ್ಸ್ ಅವ್ರದ್ದು ಗೊತ್ತಾಯ್ತು. ಟೇಬಲ್ ಮಿಲ್ಸ್ ಹರಿದಾಸರು ಹಾಡುಗಳು ಬರೆದಿದ್ದಾರೆ, ಅದು ನೂರಾರು ಜನ ಹಾಡ್ತಾರೆ ಶಿಕ್ಷರು ಅವ್ರ ಜಲ್ಲ ಕೂಡ. ಅದು ವಾದ ಅವ್ರ ಜೊತೆ ಎಂಥ ವಿಚಿತ್ರವಾದ ಮಾಡ್ತಿದ್ರು ಗೊತ್ತೇನು, ಕೇಳಿಬಿಟ್ರೆ ಏಕಾಶಾಗಿ ಊಟ ಮಾಡಬಾರದು ಅವ್ರ ಪ್ರಶ್ನೆ. ಇದು ಯಾಕೆ ಫಲಾರ ಮಾಡಬಾರದು ಅಂತ ಕೂಡ ಅಲ್ಲ, ಯಾಕೆ ಊಟ ಮಾಡಬಾರದು ಪ್ರಶ್ನೆ ಅವ್ರದ್ದು. ಲೆಕ್ಕ ಹಾಕಿ ನಾವಂತೂ ಮಾಡೋದಿಲ್ಲ ನೋಡಿದ್ರೆ ಜನಕ್ಕೆ ಮಾಡ್ತಾರೆ. ಆದ್ದರಿಂದ ಇದೆಲ್ಲ ಹರಿದಾಸ ಪದ ಎಲ್ಲದರಲ್ಲೂ ಹೇಗೆ ಒಂದು ಮೋಸ ವಂಚನೆಗಳು ಸೇರ್ಲಿಕ್ಕೆ ಸಾಧ್ಯ ಇದೆಯೋ ಅಲ್ಲೂ ಅದಕ್ಕೆ ವ್ಯಾಸರಾದ್ರೆ ಅವತ್ತೇ ಹೇಳಿಬಿಟ್ರು ಭೂಟಕತನದ ಹರಿದಾಸತನ ಅಂತ ಹೇಳಿದ್ರಲ್ಲ ಆ ಗುಂಪು ಎಲ್ಲ ಕಾಲಕ್ಕಿರೋದೇನೆ. ಅದಕ್ಕೆ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಬೇಕಾದ್ರೆ ಯಾವಾಗಲೂ ಕೂಡ ಜ್ಞಾನಿಗಳಲ್ಲೂ ಕೂಡ ಸರಿಯಾದ ಜ್ಞಾನಿಗಳನ್ನು ಹೇಗೆ ಜ್ಞಾನಿಗಳು ಅಂತ ಕರಿಬೇಕೋ ಅದೇ ರೀತಿಯಲ್ಲೇ ಹರಿದಾಸರು ಕೂಡ ಮೋಸದ ಹರಿದಾಸರು ಬೇಕಾಶನೇ ಇದ್ದಾರೆ. ಆದರೆ ಸಂಪ್ರತಿಪನ್ನ ಹರಿದಾಸರು ಅಂತ ಯಾರಿದ್ದಾರಲ್ಲ, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಮೊದಲಾದ ದಾಸಕೂಟದ ಮಹಾನುಭಾವರಿದ್ದಾರೆ. ಅವರ ಮಾತುಗಳನ್ನು ಬಿಡಲಿಕ್ಕೆ ಬರೋದಿಲ್ಲ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊ ಸರಿಯಾಗಿ ಹೊಂದಾಗಿ ಬರೆಯದೇ ಬರೆದಿರ್ತಾರೆ, ಏನು ವಿರೋಧ ಇರೋದಿಲ್ಲ, ಇರೋದೇ ಇಲ್ಲ ಅದರೊಳಗೆ. ಅದಕ್ಕೊಂದು ದೃಷ್ಟಾಂತ ಇದೆ ಅಷ್ಟೇನೆ. ಕೃಷ್ಣಾಷ್ಟದ ಸ್ವೀಕಾರ ಮಾಡಿ ಇದರ ಅನುಗ್ರಹವನ್ನು ಮಾಡಿದ, ಇದರ ಪರಮಭಕ್ತ ಅಂಬೋದು ಜಗತ್ತಿಗೆ ಸಾರಿ ಹೋಯಿತು. ಕೃಷ್ಣ ಬರೀ ಊಟ ಮಾಡಿದ್ನಲ್ಲ, ಇಡೀ ರಾತ್ರಿ ಮಾತಾಡ್ತಾ ಕೂತಂತೆ ವಿದುರನ ಜೊತೆಗೆ, ವಿದುರನ ಜೊತೆ ಮಾತಾಡ್ತಾರೆ. ಏನು ಆಶ್ಚರ್ಯ, ಎಷ್ಟು ಭಾಗ್ಯವಂತ ವಿದುರ. ಪುರಂದಾಸ ದೇವರನಾಮನೇ ಬರೆದಿದ್ದಾರೆ, ವಿದುರನ ಭಾಗ್ಯವಿದು ಅಂತ ಹಾಡಿಯೇ ಬಿಟ್ಟಿದ್ದಾರೆ. ಎಂಥ ಭಾಗ್ಯ ವಿದುರನಿಗೆ, ಅದಕ್ಕೆ ಯಾರು ಬೇರೆ ನೈವೇದ್ಯ ಮಾಡ್ತಾರೋ ಅವ್ರ ಜೊತೆ ದೇವರು ಮಾತಾಡ್ತಾನೆ ಅಂತ ಅರ್ಥ. ಅದಕ್ಕೆ ಅವ್ರ ಜೊತೆ ದೇವರು ಮಾತಾಡ್ತಾನೆ ಅಂದ್ರೆ ಅರ್ಥ ಏನೋ, ಆತನ ಗ್ರಂಥ ಕೇಳು ಯೋಗವನ್ನು ತಂದುಕೊಡ್ತಾನೆ ಅಂತ ತಾತ್ಪರ್ಯ. ಹರಿಕಥಾ ಶ್ರವಣ ಮಾಡೋ ನಿರಂತರ. ಯಾತಕ್ಕೆ ಅತಿಥಿ ಪೂಜೆ ಎಲ್ಲ ಮಾಡೋದು ಯಾತಕ್ಕೋಸ್ಕರ? ಅತಿಥಿ ಪೂಜೆ ಮಾಡೋದ್ರಿಂದ ಶಾಸ್ತ್ರಾಧ್ಯಯನಕ್ಕೆ ಒಳ್ಳೆ ನಿಮಗೆ ಅವಕಾಶ ಸಿಗ್ತದೆ ಅಂತ ಅರ್ಥ. ಇದು ನಿಜವಾದ ಅರ್ಥದಲ್ಲಿ ಕೃಷ್ಣ ಮಾಡಿದ ಪರಮಾನುಗ್ರಹ. ಅದು ರಾತ್ರಿ ಎಷ್ಟೊತ್ತವರೆಗೂ ಮಾತಾಡಿದೆ ಅಲ್ಲ, ರಾತ್ರಿ ಪೂರ್ತಿ ಕಳೆದೋಯ್ತು, ಹಾಗೆ ಬೆಳಗಾಗೋಯ್ತು. ಇವತ್ತು ದೇವ್ರ ಮುಂದೆ ಹರಿ ದಿನದಲ್ಲೇ ಜಾಗರಣೆ ಮಾಡಬೇಕಾದ್ರೆ ಹರಿ ಮುಂದೆನೇ ಜಾಗರಣೆ ಮಾಡಿದ್ದೇನು ಆಶ್ಚರ್ಯ. ಹರಿಯ ಮುಂದೆ ಸಾಕ್ಷಾತ್ ಕೂತಿದ್ದಾನೆ. ಮನುಷ್ಯರ ಅಜ್ಞಾನವೆಲ್ಲ ಹೋಗೋದೇ ದೇವ್ರ ಮುಂದೆ ಕೂತಾಗ. ಅಂತ ಕೃಷ್ಣನ ಮುಂದೆ ಕೂತ ವಿದುರ ಜೀವನದ ಅತಿ ಶ್ರೇಷ್ಠವಾದಂಥ ಸುಖವನ್ನು ಅನುಭವಿಸಿದ, ಆತಿಥ್ಯದ ಫಲವನ್ನು ತಾನು ಕಂಡಾಗ. ಆದ್ದರಿಂದ ದೇವ್ರ ನೈವೇದ್ಯಾದಿಗಳನ್ನು ಮಾಡೋದ್ರ ಮುಖ್ಯ ಉದ್ದೇಶ ದೇವರಿಗೆ ತುಂಬ ಪ್ರಿಯನಾಗೋದು ಅಂತ ಅರ್ಥ. ತುಂಬ ಪ್ರಿಯನಾಗತಕ್ಕಂಥ ಯೋಗ ಬಂತು, ವಿದುರನ ದೀಕ್ಷೆಯನ್ನು ಅರ್ಥ ಮಾಡಿಕೊಂಡ್ವಿ ನಾವು. ಆಗ ಒಂದು ಪ್ರಶ್ನೆ ಬಂತು, ಮತ್ತು ವಿದುರ ಹಾಗಿದ್ದರೆ ಇಷ್ಟು ಪ್ರಿಯನಾದ ಅಂತ ಹೇಳಿದ ಮೇಲೆ ಆತನ ನಂಬರ್ ಒನ್ ಭಕ್ತ ಅಂತ ಕರೆದು ಬಿಡಬಹುದೇ? ಹನುಮಂತನಂತೆ, ಭೀಮನಂತೆ, ಆಚಾರ್ಯರಂತೆ ತುಂಬ ಹತ್ತಿರದ ಭಕ್ತರು ಅಂದರೆ ಆ ಮಟ್ಟಕ್ಕೆ ವಿದುರ ಬರೋದಿಲ್ಲ ಅಂತ ಹೇಳುತ್ತಾರೆ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರಃ. ಇವತ್ತು ಪುರುಷರಲ್ಲಿ ಭೀಮಸೇನ ಮಹಾಭಾರತದ ಕಾಲದಲ್ಲಿ, ಸ್ತ್ರೀಯರಲ್ಲಿ ದ್ರೌಪದಿ, ಅವರಿಬ್ಬರ ಹೊರತು ದೇವರಿಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಂದೇ ಒಂದು ದಿನವೂ ಒಂದು ಕ್ಷಣವೂ ವಿರೋಧ ಮಾಡದೇ ಇದ್ದವರು ಅಂದರೆ ಅವರಿಬ್ಬರೇ ಅಂತ ಹೇಳುತ್ತಾರೆ. ಅರ್ಜುನ ಧರ್ಮರಾಜಾದಿಗಳು ಕೂಡ ಒಮ್ಮೊಮ್ಮೆ ತಪ್ಪು ಮಾಡಿರೋದುಂಟು, ಆದರೆ ಭೀಮ ದ್ರೌಪದಿಯರು ಮಾತ್ರ ಎಂದೂ ತಪ್ಪು ಮಾಡಿಲ್ಲ. ಅದೇ ರೀತಿ ವಿದುರ ಅಂದರೆ ವಿದುರನೂ ಒಮ್ಮೆ ತಪ್ಪು ಮಾಡಿದ್ದಾನೆ ಅಂತ ಹೇಳುತ್ತಾರೆ. ವಿದುರನೂ ಕೂಡ ಒಳ್ಳೆಯ ಭಕ್ತ, ಆದರೆ ಅವರ ಮಟ್ಟಕ್ಕೆ ಇರತಕ್ಕಂಥ ಭಕ್ತ ಅಲ್ಲ. ಅದು ಹೇಗೆ ಹೇಳ್ತೀರಿ ಎಂದು ಆಚಾರ ದೃಷ್ಟಾಂತ ಕೊಡೋದು, ಇಲ್ಲೇ ಆಯಿತು ನೋಡಿ ಅಂತ ಹೇಳುತ್ತಾರೆ. ಅಲ್ಲೇ ನಡೆದೋಯ್ತು, ಕೃಷ್ಣ ಯಾತಕ್ಕೆ ಬಂದಿದ್ದೆಲ್ಲ ಕೇಳುತ್ತಾನೆ. ಕೃಷ್ಣ ಹೇಳ್ತಾರೆ, ಓ ಗೊತ್ತಲ್ಲ ನಿನಗೆ, ಭಾರಿ ಪಾಡೆ ಕೊಡ್ತಾ ಇಲ್ಲ ಅವನು, ಪಾಂಡವರಿಗೆ ಇದು ಕೊಡ್ತಾ ಇಲ್ಲಲ್ಲ, ಅದಕ್ಕೆ ಸಂಧಾನಕ್ಕೋಸ್ಕರ ಬಂದಿದ್ದೇನೆ ಅಂತ ಕೃಷ್ಣ ಹೇಳಿದಾಗ ವಿದುರ ಹೇಳ್ತಾನೆ, ಕೃಷ್ಣ ನನಗೆ ಇದು ಒಪ್ಪಿಗೆ ಆಗಲಿಲ್ಲ, ಕೃಷ್ಣನಿಗೆ ಗೈಡ್ ಮಾಡಿಬಿಡ್ತಾನೆ ನಡಿ ಅಂತೆ. ಕೃಷ್ಣ ಹೀಗೆಲ್ಲ ಮಾಡಬಾರ್ದಾಗಿತ್ತು, ನೀನು ಶುದ್ಧ ಅಯೋಗ್ಯ, ಇವನತ್ರ ನೀನಾಗಿ ಬರಲಿಕ್ಕೆ ಹೋದಿ ಅಂತ ಕೇಳ್ತಾನೆ. ಅಂದರೆ ಕೃಷ್ಣ ಡೈರೆಕ್ಟ್ ಮಾಡಲಿಕ್ಕೆ ಹೋದಾಗಾಯ್ತೋ ಇಲ್ಲ, ಈಗ ಕೃಷ್ಣ ತಪ್ಪು ಮಾಡಿದ ಅನ್ನೋ ಭಾವನೆ ತೋರಿಸ್ತಾನೆ. ಇದು ವಿದುರ ಮಾಡಿದ ದೊಡ್ಡ ತಪ್ಪು. ಇದು ಕೃಷ್ಣ ನೀನು ಬಂದಿದ್ದಿ, ನಿನ್ನ ವಿಷಯ ನಿನಗೆ ಗೊತ್ತು, ನನಗೇನಂತೆ ಅಂತ ಹೇಳಬೇಕು, ಅದು ಬಿಟ್ಟುಬಿಟ್ಟು ನೀವು ಮಾಡಬಾರ್ದಾಗಿತ್ತು ಅಂತ ಹೇಳಿದ್ರೆ ಏನು ಮಾಡಬೇಕು? ಇದು ಮೊದಲನೇ, ಕೃಷ್ಣ ನೀನು ಬಂದಂತೂ ಬಂದಿದ್ದಿ, ನನ್ನ ಪ್ರಕಾರ ಬರಬಾರದಾಗಿತ್ತು ಬಂದಿದ್ದಿ. ಅದು ಇನ್ನೊಂದು ವಿದುರ ಯೋಚನೆ ಮಾಡಬೇಕಾಗಿತ್ತು, ಕೃಷ್ಣ ಬರೆದವರು ತನ್ನ ಮನೆಗೆ ಬರ್ತಿದ್ದಿಲ್ಲ, ಆ ಚಾನ್ಸ್ ಕಳ್ಕೊಂಡ್ಬಿಡ್ತಿದ್ದೆ ಈ ಮಧ್ಯೆ. ಇದನ್ನು ಇನ್ನೊಂದು ಮುಖ ನೋಡಬೇಕಾದ್ರದ್ದು ಈ ಮಧ್ಯೆ. ಇದು ನಡೆದು ಹೋಗಿದ್ರೆ ವಿದುರನಿಗೆ ಭಾಗ್ಯ ಎಲ್ಲಿ ಸಿಕ್ತಿತ್ತು? ಆ ಕ್ಷಣದಲ್ಲಿ ವಿದುರ ಮರ್ತು ಬಿಡ್ತಾನೆ, ಮರ್ತು ಬಿಟ್ಟು ಹೇಳ್ತಾನೆ ಬರಬಾರದಾಗಿತ್ತು, ಆಯಿತು ಬಂದಿದ್ದಿ, ನನ್ನ ಮಾತು ಕೇಳು, ನೀನು ಸಭೆಗಂತೂ ಹೋಗಬೇಡ, ಇನ್ನಾದರೂ ನನ್ನ ಮಾತು ಕೇಳು ಅಂತ ಹೇಳ. ಹಾಕಿ ಇವರಿಗೇನೋ ಬಂದುಬಿಟ್ಟಿದ್ದಿ, ಇನ್ನು ಸಭೆಗೆ ಮಾತ್ರ ಹೋಗಬೇಡ. ಅವನು ಮಹಾದುಷ್ಟ ದುರ್ಯೋಧನ, ಮಾತು ಏನು ಮಾಡ್ತಾನೆ ಹೇಳೋದಕ್ಕೆ ಆಗೋದಿಲ್ಲ. ಕೊನೆಯವನು ಯಾವ ಲೆವೆಲ್ಗೆ ಹೋಗ್ಬೋದು ಅಂತ ಕೇಳಿದರೆ ನಿನ್ನ ಕಟ್ಟಿ ಹಾಕಿಬಿಡೋ ಯೋಚನೆ ಕೂಡ ಮಾಡಿಬಿಡ್ಬೋದು ಅವನು. ದುರ್ಯೋಧನ ಇದನ್ನೇ ಗೊತ್ತಿಲ್ಲ, ಅದೆಲ್ಲ ಊಹೆ ಮಾಡ್ತಾನೆ. ಅವನು ಕಟ್ಟಿ ಹಾಕಿಬಿಡ್ಬೋದು ಕೂಡ, ನಿನಗೆ ಅವಮಾನ ಮಾಡಿಬಿಡ್ತಾನೆ ಅವನು. ಆದ್ದರಿಂದ ನೀನು ದಯವಿಟ್ಟು ಹೋಗಬೇಡ, ಅಲ್ಲಿ ಭಕ್ತಿ ಇದೆ, ನಿನಗೆ ಅವಮಾನವಾಗುತ್ತೆ ಅದೆಲ್ಲ ಆಗಬಾರ್ದು ಅಂತ ಭಕ್ತಿ ಇದೆ. ಆದರೆ ಕೃಷ್ಣ ಪಾಪ ಹೆಲ್ಪ್ಲೆಸ್ ಆಗಿಬಿಟ್ರೆ ಕಷ್ಟ ಅಂತ ಅನ್ಕೊಂತ ಇತ್ತು. ಕೃಷ್ಣ ಹೆಲ್ಪ್ಲೆಸ್ ಆಗ್ತಾನೆ ಯೋಚನೆ ಮಾಡಿ. ಸರ್ವತಂತ್ರ ಸ್ವತಂತ್ರ ಕೃಷ್ಣ, ಕೃಷ್ಣ ನೀನು ನಾನು ಹೇಳಬೇಕಂತ ಆ ರೀತಿ ಹೇಳೋದು ಬಿಟ್ಟುಬಿಟ್ಟು ನನ್ನ ಮಾತು ಕೇಳು, ದಯವಿಟ್ಟು ನೀನು ಹೋಗಬೇಡ. ಆಚಾರ ಬರೀತಾರೆ, ಕೌರವೇ ವಿದುರ ಒಳ್ಳೆ ಭಕ್ತನೇ, ಬಂಧನಂ ಶಂಕಮಾನೋಪಿ. ವಿದುರ ಏನು ಮಾಡಿದನಂತೆ, ಕೌರವೇಯ ಸಭಾ ಮಧ್ಯೆ ನಾವತಾರಂ ಅರೋಚಯತೆ, ನೀನು ಮಧ್ಯೆ ಹೋಗಬೇಡ, ಸಭಾ ಪ್ರವೇಶ ಮಾಡಬೇಡ ಅಂತ ಹೇಳಿಬಿಟ್ಟು ಅಡ್ವೈಸ್ ಮಾಡಲಿಕ್ಕೆ ಹೊರಟುಬಿಡ್ತಾನೆ ವಿದುರ. ಇಲ್ಲಿ ವಿದುರ ದಾರಿ ತಪ್ಪಿದ ಅಂತ ಹೇಳ್ತಾರೆ. ಎಂದಾದರೂ ಭೀಮಸಾರೆ ಮಾತಾಡಿದ್ದುಂಟ, ದ್ರೌಪದಿ ಅಂತ ಮಾತಾಡಿದ್ದುಂಟ, ಕೃಷ್ಣ ನೀನು ಮಾಡಿದ ಹಾಗೆ ನಾವು ಮಾಡಿಸಿದಾಗ ನಾವು ಮಾಡ್ತೇವೆ ಹೊರತು ನಿನಗೆ ಹೇಳೋದಕ್ಕೆ ನಾವು ಯಾರು ಆ ಯೋಚನೆ ಮಾಡಬೇಕು. ಆದರೆ ರವಿದ್ರ ಆ ತಪ್ಪು ಮಾಡಿಬಿಡ್ತಾನೆ. ಕೃಷ್ಣ ಎಷ್ಟು ಭಕ್ತವತ್ಸಲ ಬೈಬೋದು ಐತೆ, ನನಗೆ ಹೇಳ್ತಿ ಅಂತ ಬೈದುಬಿಟ್ರೆ ಮುಗಿದೋಗ್ತಿತ್ತು. ಆಫೀಸಲ್ಲಿ ಬೇರೆಯವರಿಗೆ ಹುಡುಗರು ಬಿಕ್ಕಾಬಿಟ್ಟು ಬೇರೆ ಟ್ರಾನ್ಸ್ಫರೇ ಮಾಡಿ ಹಾಕ್ಬಿಡ್ತಾರೆ ಬೇಕಾದ್ರೆ. ಆದರೆ ಕೃಷ್ಣ ಅದೇನು ಮಾಡೋದು, ಹೌದಾ ವಿದರ, ಹೌದಾ ಪಾಪ, ನನಗೆ ಅರ್ಥ ಆಗುತ್ತಪ್ಪ, ನನಗೆ ಭಾಳ ಭಕ್ತಿಯಿಂದ ಮಾತಾಡ್ತಾ ಇದ್ದೀನಿ ನೀನೀಗ, ಆದರೆ ನನ್ನ ಕೆಲಸ ಹತ್ತು ನಾನು ಮಾಡಬೇಕಲ್ಲ. ದುರ್ಯೋಧನ ದುಷ್ಟ ಅಂತ ನನಗೆ ಗೊತ್ತಿದೆ, ಕೃಷ್ಣನಿಗೆ ಅಜ್ಞಾನ ಮರೆತು ಮಾತಾಡಿರ್ತಾನೆ, ನನಗೆ ಗೊತ್ತಿದೆ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲ ಗೊತ್ತಿದೆ, ಸಭೆಗೆ ಹೋಗ್ಬೇಕು, ಹೋಗೇ ಹೋಗ್ತೇನೆ, ಅವ್ನು ಕಟ್ಟಿಬಿಡ್ತಾನ ಅಂತ ಹೇಳಂದಿಯ, ಅವ್ನು ಕಟ್ಟೋ ಪ್ರಯತ್ನ ಮಾಡ್ತಾನೆ ನಿಸ್ಸಂಶಯ, ಆದ್ರೆ ನನ್ನ ಕಟ್ಟಲಿಕ್ಕೆ ಅವನಿಗೆ ಆಗೋದಿಲ್ಲ. ಇದರ ವಿದರ ಮರ್ತಿರ್ತಾನೆ ಇಷ್ಟ, ಅದರೆಲ್ಲ ಜ್ಞಾಪಿಸ್ತಾನೆ. ವಿದರ ಏನು ಯೋಚನೆ ಮಾಡಬೇಡ, ಎಲ್ಲ ಸಾಮರ್ಥ್ಯ ನನಗಿದೆ ಅಂತ ಎಲ್ಲ ಹೇಳಿದಾಗ ವಿದುರ ಆಗ ಒಪ್ಕೋತಾನೆ. ಅಂದರೆ ಕೃಷ್ಣ ಕನ್ವಿನ್ಸ್ ಮಾಡ್ತಾನೆ. ಇದು ಭಾರಿ ಆಶ್ಚರ್ಯ, ಕೃಷ್ಣನಿಗೆ ಏನು ಕನ್ವಿನ್ಸ್ ಮಾಡಿ ಏನಾಗಬೇಕಾಗಿದೆ, ಕೆಟ್ಟ ನೀವು ಬಿದ್ದರೆ ಮೇಷ್ಟ್ರೆ ಬೇಕಾದ್ರೆ ಕೂಡ ಸಾಕಾರ ಬಿಟ್ಟೋಗು ಅಂತ ಹೇಳ್ತಾರೆ. ಅಂತ ಹೊತ್ತಿನೊಳಗೆ ಕೃಷ್ಣನಿಗೆ ಯಾರೇನು ಕೇಳಬೇಕಾಗಿದೆ, ಹುಡುಗ ಎಲ್ಲ ಎದ್ದೋಗ್ಬಿಟ್ರೆ ಸಮಯ ಸಿಗೋದಿಲ್ಲ. ಆಮೇಲೆ ಅವನಿಗೆ ಬೇಸ್ಟ್ ಕೆಲಸ ಕರ್ಕೊಂಡ್ಬಿಡ್ತಾನೆ. ಡಿಪೆಂಡೆಂಟ್ ಆನ್ ಸ್ಟೂಡೆಂಟ್ಸ್, ಮೇಷ್ಟ್ರುಗಳು ನಿಜವಾದ ಅರ್ಥದೊಳಗೆ ಯಾವ ಸ್ಟೂಡೆಂಟ್ ಇಲ್ಲ ಅಂದ್ರೆ ಮನೆಗೆ ಹೋಗಬೇಕಾಗತ್ತೆ. ಅಂತ ಮೇಷ್ಟೇ ಅಷ್ಟು ಸಿಟ್ಟಿನಿಂದ ಮಾತಾಡ್ತಾರೆ. ಕೃಷ್ಣನಿಗೆ ಏನೂ ಆಗಬೇಕಾಗಿಲ್ಲ ಯಾರಿಂದ ಕೂಡ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ವಾವಶಿಷ್ಯತೆ ಅಂತ ಪರಿಪೂರ್ಣನಾದ ಪರಮಾತ್ಮ ವಿದುರನ ಕನ್ವಿನ್ಸ್ ಮಾಡಿಬಿಟ್ಟು, ವಿದುರ ಏನು ಯೋಚನೆ ಮಾಡಬೇಡ, ನನ್ನ ಯಾವ ಅಪಾಯದ ಹೆಸರಿಲ್ಲ, ನಾನು ಲೋಕಕ್ಕೆ ಧರ್ಮ ತಿಳಿಸ್ಬೇಕಾಗಿದೆ ಈಗ. ಅದಕ್ಕೋಸ್ಕರ ಪಾಂಡವರಿಗೆ ಅಪಕೀರ್ತಿ ಬರಬಾರದು, ನನ್ನ ಮೇಲೆ ಜನ ತತ್ತಿರುಕಬಾರದು, ಭಕ್ತರೆಲ್ಲ ಕೂಡ ಕೃಷ್ಣ ಪ್ರಯತ್ನ ಮಾಡಲಿಲ್ಲ ಅಂತ ಅನ್ನಬಾರದು. ಅದಕ್ಕೆಲ್ಲ ನಾನು ಬಂದಿದ್ದೇನೆ, ಇವನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ವಿದುರ ಒಪ್ತಾನೆ. ಅಷ್ಟೊತ್ತಿಗೆ ಬೆಳಗಾಗಿದೆ. ಮುಂದೆ ಕೃಷ್ಣ ಬೆಳಗ್ಗೆ ಧಾನ್ಯಕ ಮಾಡಿದನಂತ ಕೃಷ್ಣ ಆ ಕಥೆ ಕೇಳಬೇಕಂದ್ರೆ ಅರ್ಜೆಂಟ್ ಆಫೀಸ್ ಅಂತ ಹೋಗಿಬಿಡ್ತಾರೆ. ಕೃಷ್ಣ ಆತ ಎದ್ದು ಮಾತ್ರ ಮುಗಿಸ್ದ, ಎದ್ದು ಅನೇಕ ಮಾಡಿ ಧ್ಯಾನ ಮಾಡಿ ಇದೆಲ್ಲ ಜಗತ್ತಿಗೆ ತೋರಿಸಿಕೊಡ್ತಾನೆ ಕೃಷ್ಣ. ಸಾರಿ ಕೃಷ್ಣ ಪ್ರಾಕೃತ ದೇಹವೇ ಭಗವಂತನಿಗಿಲ್ಲ, ಆದ್ರೆ ಯಾವ ನೀರು ಸ್ನಾನ ಮಾಡ್ಬೇಕು ಕೃಷ್ಣ ಸ್ನಾನ ಮಾಡಿದ್ರೆ ಈಗ ಬೆಸ್ಟ್ ಗಂಗಾ ಇರೋದು, ಅದಕ್ಕೆ ಪಾದೋದಕ್ಕೆ ಆತನ ಪಾಪ. ಅತಿ ಶ್ರೇಷ್ಠ ಸರ್ವಶ್ರೇಷ್ಠವಾದ ಜಲ ಪಾವನತ್ವದಿ ನೋಡಿ ಅಮರ ಗಂಗಾ ಜನಕ ಅಂತ ಕೃಷ್ಣ ಸ್ನಾನ ಮಾಡಿದನಂತೆ. ಅದಕ್ಕೆ ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ಧೌತದಂತ ಸಮಾಚಮ್ಯ ಸ್ನಾನಂ ಕುರಿಯಾದ್ ವಿಧಾನತಃ. ಆಚಾರ್ಯರ ಮಾತು, ಪ್ರತಿಯೊಬ್ಬರು ಸಕಾಲಕ್ಕೆ ಇಡಬೇಕು, ಸಕಾಲಕ್ಕೆ ಸ್ನಾನಾದಿಗಳನ್ನು ಮಾಡಿ ನಿತ್ಯ ಕರ್ಮಗಳನ್ನು ಆಚರಿಸಬೇಕು ಅಂತ ಹೇಳ್ತಾರಲ್ಲ, ಕೃಷ್ಣ ತಾನು ತೋರಿಸ್ತಾ ಇದ್ದಾನೆ ಸ್ವತಃ. ತಾರಾದಿಗಳನ್ನು ಪೂರೈಸಿ ಅನ್ನಿಕವನ್ನು ಮುಗಿಸಿ ಆಮೇಲೆ ವಿದುರ ಇನ್ನು ಸಭೆಗೆ ಹೋಗೋಣ ತಯಾರಾಗೋದು ನಿಂತ್ಕೊಂಡ್ರಂತೆ. ಅಷ್ಟೊತ್ತಿಗೆ ದುರ್ಯೋಧನ ಮತ್ತೊಂದು ಕುತಂತ್ರವನ್ನು ಮಾಡ್ತಾನೆ. ದುರ್ಯೋಧನ ಎಷ್ಟು ರೀತಿ ಪ್ಲಾನ್ ಮಾಡ್ತಾನೆ, ಕೃಷ್ಣನ ಏನಾರು ಮಾಡಿ ಟ್ರ್ಯಾಪ್ ಮಾಡಬೇಕು, ಎಳ್ಕೊಂಡ್ಬಿಡಬೇಕು. ದಾರಿದ್ದಕ್ಕೂ ವ್ಯವಸ್ಥೆ ಮಾಡಿದ್ದ ಕೃಷ್ಣ ನೋಡಲಿಲ್ಲ, ಕಣ್ಣೆತ್ತಿಯೂ ನೋಡಲಿಲ್ಲ ಅವನ್ನ, ಅಯ್ಯೋ ಅವಕಾಶ ಕಳ್ಕೊಂಡೆ ದುಃಖಪಟ್ಟ. ಮನೆಗೆ ಕೃಷ್ಣನ ಕರೆದ, ಅಲ್ಲಾದರೂ ತಿಂತಾನೆ ಅಂತ ಯೋಚನೆ ಮಾಡಿದ್ರೆ ಕೃಷ್ಣ ಬೈದೇ ಹೋಗಿಬಿಟ್ಟ, ತಿನ್ನಲಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಇದ್ರೆ ಅಂತೂ ಏನಾದರೂ ಮಾಡಿ ಕೃಷ್ಣ ಹಂಗೆ ಬಿಡಿಸಬೇಕು ಅಂತೇಳಿ ದುರ್ಯೋಧನ ಏನು ಮಾಡಿದನಂತೆ, ಸರಿಯಾದ ಸಮಯಕ್ಕೆ ಇನ್ನೇ ಕೃಷ್ಣ ಹೊರಳಕ್ಕೆ ತಯಾರಾಗಬೇಕು, ದುರ್ಯೋಧನ ಬರ್ತಾನೆ, ರಥ ತಗೊಂಡು ಬರ್ತಾನೆ. ಕೃಷ್ಣ ರಥ ತಂದಿದ್ದೇನೆ ಬಾ ಹೋಗೋಣ ರಸವೇಗೆ ಅಂತ ಕರೆದಂತೆ, ರಥ ತಂದಿದ್ದೇನೆ ಬಾ ಹೋಗೋಣ ಅಂದರೆ ನಮ್ಮ ಕಾರ ಡ್ರಾಪ್ ಕೊಡ್ತೀವಿ ಅಂತಾರಲ್ಲ ಆ ಟೈಪ್. ಕೂತ್ಕೊಂಡ್ಬಿಟ್ರೆ ಕೃಷ್ಣ ಕೂತಾದ್ರೆ ಮುಗಿದೋಯ್ತು, ಋಣಕ್ಕೆ ಬಿದ್ದಾಗಾಯ್ತಾ ಇಲ್ಲ, ಈಗ ಹಂಗೆ ಬಿದ್ದಾಗಾಯ್ತಾ ಇಲ್ಲ, ಹಿಂದೆ ಹೇಳಿದ್ದೀರಿ ಎಕ್ಸಾಮ್ ಹೋಗ್ಬೇಕಾದ್ರೆ ಇನ್ಯುಲೇಟ್ರಿಗೆ ಸರ್ ಬನ್ನಿ ಸರ್ ಡ್ರಾಪ್ ಕೊಡ್ತಾ ಇದ್ದ ಹುಡುಗ ಡ್ರಾಪ್ ಕೊಟ್ಟಕ್ಕೆ ಅವನೇ ಡ್ರಾಪ್, ಈಗ ಡ್ರಾಪ್ ಕೊಡ್ತಾರೆ ಡ್ರಾಪ್ ಆಗ್ತಾರೆ ಅಷ್ಟೇ, ಅವೇ ಕಾಪಿ ಹಿಡಿತಾರೆ ಸಾರ್ ಡ್ರಾಪ್ ಕೊಟ್ಟಿದ್ದಾರೆ ಹುಷಾರಾಗಿದೆ ಅಂದರೆ ಮುಗಿದೋಯ್ತು ಅಲ್ಲಿಗೆ. ಇದು ಹಂಗಾಗಿ ಹಾಕ್ಕೊಳ್ಳೋ ಪದ್ಧತಿ ಅದು. ದುರ್ಯೋಧನ ಭೀಷ್ಮರಿಗೆ ಅನ್ನ ಹಾಕಿದ್ದೇನೆ ಅಂತ ಹಂಗಿಗೆ ಹೇಳ್ಕೊಂಡ, ಶಲ್ಯರಾಜನಿಗೆ ಹಾಕಿದ್ರೆ ಹೇಳ್ಕೊಂಡ, ಕೃಷ್ಣನಿಗೆ ಊಟ ಅಂತೂ ತಗೊಳ್ಳಿಲ್ಲ ಕೃಷ್ಣ. ಈ ರೀತಿ ಆದರೂ ಮಾಡೋಣ ಕೊನೆ ಪಕ್ಷ ಅಂತೇಳಿ ರಥ ತಂದು ನಿಲ್ಲಿಸಿದನಂತೆ. ಜೊತೆ ಶಕುನಿ ಕರ್ಕೊಂಡ್ಬಂದಿದ್ದಾನೆ, ಎಂಥ ಎಂಥ ಕಾಂಬಿನೇಷನ್ ಅವರಿಬ್ಬರದು ಕೂಡ. ಕಲಿ ಶಕುನಿ, ಕಲಿ ನಾಸ್ತಿಕ್ಯ, ಶಕುನಿ ಅಂದರೆ ನಾಸ್ತಿಕ್ಯ, ಕಲಿಯುಗದಲ್ಲಿ ನಾಸ್ತಿಕ್ಯ ಯಾತಿಕ್ಯ ಇರ್ತದೆ, ಕ್ಲೋಸ್ ಫ್ರೆಂಡ್ಸ್ ಅವರಿಬ್ಬರು ಕೂಡ. ಕಲಿ ನಾಸ್ತಿಕ್ಯ ಜೊತೆ ಜೊತೆಯಾಗಿರೋದಷ್ಟೇ, ಆಸ್ತಿಕರು ಎಕ್ಸೆಪ್ಷನ್ ಇವತ್ತಿದ್ರೆ ಎಕ್ಸೆಪ್ಷನ್ಗಳು ಅಷ್ಟೇ, ಆಸ್ತಿಕರು ಎಕ್ಸೆಪ್ಷನ್ನೇ ಹೊರತು ಕಲಿಯುಗದಲ್ಲಿ ಸಾಮಾನ್ಯ ನಾಸ್ತಿಕರೇ ಇರ್ತಾರೆ ಎಂಬುದು ಬಹಳ ಆಶ್ಚರ್ಯ. ಎಂಥೆಂಥವರು ಟಾಪ್ ಪೀಪಲ್ ನಾಸ್ತಿಕರಾಗಿಬಿಡ್ತಾರೆ. ಎಷ್ಟೋ ಜನ ಪೂಜಾರಿಗಳೇ ದೇವರಲ್ಲಿ ಭಕ್ತಿಯರು, ನಿತ್ಯ ಪೂಜಾ ಅಭಿಷೇಕ ಮಾಡಿದ್ದು ಮಾಡಿದ್ದೇನೆ, ಅವರಿಗೆ ದೇವರು ಬೇಕಿರೋದಿಲ್ಲ, ಅದು ಕಮರ್ಷಿಯಲ್ ವ್ಯಾಲ್ಯೂ ಅಷ್ಟೇ ದೇವರಿಗೆ. ಅಷ್ಟಾದ ಜನ ಬರಬಿಟ್ಟು ಬಿಟ್ಟೋಗ್ಬಿಡ್ತಾರೆ, ಬೇರೆ ಕಡೆಗೆ ಹೋಗ್ಬಿಡ್ತಾರೆ, ಜನ ಬರ್ತಾರೆ ಅಂತ ದೇವರು ಅಷ್ಟೇ ಹೊರತು ಎಷ್ಟು ಎಕ್ಸೆಪ್ಷನ್ ಸ್ವಲ್ಪನ ಇರ್ಬೋದು ಅಷ್ಟೇ. ತುಂಬ ಜನ ಅದು ಒಂದು ಜೀವನೋಪಾಯ ಮಾಡಿಕೊಂಡಿರ್ತಾರೆ ಅಷ್ಟೇ. ದುರ್ಯೋಧನ ಕರ್ಕೊಂಡು ಶಕುನಿ ಸಮೇತ ಬಂದು ನನ್ನ ರಥದಲ್ಲಿ ಬಾ ಅಂತ ಕರೆದ ಕೃಷ್ಣ ಮಾತಾಡಲಿಲ್ಲಂತೆ, ಮಾತಾಡಲಿಲ್ಲಂತೆ. ದಾರುಕ ರಥ ತಗೊಂಡು ಬಾ ನಮ್ಮದು ಅಂತ ಹೇಳ್ತಾನೆ. ನಾನು ಯಾವ ಓನ್ ಕಾರ್ ಅಂತ ಹೇಳ್ತಾರೆ, ಆ ನನ್ನ ಕಾರ್ಗೆ ನಿಂದ ತಗೊಂಡು ಏನು ಮಾಡ್ಬೇಕಯ್ಯ, ಬಾ ರಥ ಅಂತ ಹೇಳಿದ ತಕ್ಷಣ ದಾರಕ ಬರ್ತಾ ಕೃಷ್ಣ ಹತ್ಕೊಂಡ್ಬಿಡ್ತಾನೆ ಅದರೊಳಗೆ. ದುರ್ಯೋಧನ ಬಾಧೆ ಹೊಡ್ಕೋದು ಮತ್ತೊಂದು ಸಲ, ಕೃಷ್ಣ ಹೇಗೆ ಹೇಳ್ತಾನೆ ನಮಗೆ ತೋರಿಸ್ಕೊಡ್ತಾನೆ, ಧರ್ಮ ಉಳಿಸ್ಕೋಬೇಕು ಅಂತಿದ್ರೆ ಈ ರೀತಿ ಬದುಕೆ ಅಂತ ಹೇಳ್ತಾನೆ. ಇನ್ನೊಬ್ರು ಅನ್ಯ ತಿನ್ನಬಾರದು ಅಷ್ಟೇ ಇಲ್ಲ, ಅನ್ಯ ಸರ್ ಋಣಕ್ಕೆ ಬೀಳಬಾರದು ಅಂತ ಹೇಳ್ತಾನೆ. ಋಣಕ್ಕೆ ಬೀಳಕ್ಕೆ ಹೋಗಬಾರದು, ಕೃಷ್ಣ ಆ ರೀತಿ ಮಾಡಿದರೆ ಮಾತ್ರ ಧರ್ಮ ಉಳಿಸ್ಕೋತಾರೆ, ಇಲ್ಲಿ ಉಳಿಸ್ಲಿಕ್ಕಾಗೋದಿಲ್ಲ. ಧರ್ಮ ಅಂಬುದು ಬಹಳ ದೊಡ್ಡ ಅತ್ಯಂತ ಪವಿತ್ರವಾದ ವಸ್ತು. ಧನ ಉಳಿಸ್ಕೋಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿರಬೇಕು, ಲಾಕರ್ಲಿ ಟೂಕಿ ಇಟ್ಟು ಬೇಕಾದ ಎಷ್ಟು ಕಷ್ಟಪಡ್ತಾನೆ ಧನ ಉಳಿಸ್ಕೊಳ್ಳೋದಕ್ಕೆ. ಧನ ಕದಿಲಿಕ್ಕೆ ಹೇಗೆ ಕಳ್ಳರು ಕಾಯ್ತಿರ್ತಾರೋ, ಧರ್ಮ ಕದಿಲಿಕ್ಕೆ ರಾಕ್ಷಸರು ಕಾಯ್ತಿರ್ತಾರೆ ಅಂತ ಹೇಳ್ತಾರೆ. ಪಾಪಗಳನ್ನು ಕೊಡ್ತಾರೆ, ಪುಣ್ಯವನ್ನು ಒಯ್ತಾರೆ. ಇದು ರಾಕ್ಷಸರ ಕೆಲಸ. ನಮಗೆ ಹೇಗೆ ಗೊತ್ತಿಲ್ಲದ ಕಳ್ಳ ಹೇಗೆ ಪಿಕ್ ಪಾಕೆಟ್ ಮಾಡ್ತಾನಲ್ಲ, ನಾವು ಹೇಗೆ ಧರ್ಮ ಕಳ್ಕೋತೇವೆ ಗೊತ್ತೇ ಆಗೋದಿಲ್ಲ, ಆ ರೀತಿ ಧರ್ಮ ಕಳ್ಕೊಂಡ್ಬಿಡ್ತೇವೆ. ಅದಕ್ಕೆ ಯಾರ ಹಂಗಿಗೂ ಬೀಳಬೇಡಿ, ಇದು ಭಗವಂತ ಕೊಟ್ಟ ತತ್ವ. ಇದು ಒಂದು ಆತಿರಿ ಯಾವ ಹಂಗೆ ದುರ್ಯೋಧನ ಕೊಟ್ಟು ಕೃಷ್ಣನಿಗೇನು ಆಗ್ತಿರಲಿಲ್ಲ, ಇಡೀ ಜಗತ್ತೇ ಕೃಷ್ಣಂದು, ಈಶಾವಾಸ್ತವಿದಂ ಸರ್ವಂ, ದುರ್ಯೋಧನ ರಥ ಕೃಷ್ಣನ ರಥ ಅದು ಒಂದು. ಆದರೆ ಕೃಷ್ಣ ನಮಗೆ ತೋರಿಸ್ತಾ ಇದ್ದಾರೆ, ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನಾ ಕೇವಲಂ ವಿಭೋ ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥದನು ವರ್ತತೆ. ಅವೆಲ್ಲ ಪಾಠ ಹಾಕಿಕೊಡ್ತಾ ಇದ್ದಾರೆ. ಕಾದು ದುರ್ಯೋಧನ ಮುಖ ಇಷ್ಟ ಆಗೋಯ್ತು. ದಾರಕ ಜೊತೆ ಸಾತ್ಯಕಿನ ಕರ್ಕೊಂಡು ಕೃಷ್ಣ ರಥ ಹತ್ತಿ ಹೊರಟು ಬಿಡ್ತಾರೆ ಅಲ್ಲಿಂದ. ದುರ್ಯೋಧನ ಸುಮ್ಮನೆ ಹಿಂದೆ ಹೋಗ್ತಾನೆ, ಹೊರತೇನು ನಡೀಲೇ ಇಲ್ಲ ಕೊನೆಗೂ ಕೂಡ. ಎಲ್ಲ ಕಡೆ ದುರ್ಯೋಧನ ಫೇಲ್ ಆದ. ನನ್ನ ಸಭಾಪ್ರವೇಶ ಮಾಡಬೇಕು ಕೃಷ್ಣ. ಇಲ್ಲಿ ಕುಮಾರವ್ಯಾಸ ಒಂದು ಕಲ್ಪನೆ ಮಾಡ್ತಾನೆ, ಭಾಸ ಒಂದು ಕಲ್ಪನೆ ಮಾಡ್ತಾನೆ, ಅದೆಲ್ಲ ಪ್ರಸಿದ್ಧ ಕಥೆ. ಅದು ಒಂದು ಏನಾಯಿತು, ಕೃಷ್ಣ ಒಳಗೆ ಹೋಗಬೇಕಾಗಿದೆ, ಈಗ ಸಭೆಯೊಳಗೆ ಪ್ರವೇಶ ಮಾಡಬೇಕಾಗಿದೆ. ದುರ್ಯೋಧನ ತೀರ್ಮಾನ ಮಾಡಿದ್ದಂತೆ, ತಾನು ಹೇಳಬಾರದು, ಏನು ಮಾಡಿದ್ರು ಕೃಷ್ಣ ಯೋಚನೆ ಮಾಡಿದನಂತೆ. ಸರ್ವಜ್ಞ ಕೃಷ್ಣ ಏನು ಮಾಡಿದನಂತೆ, ತನ್ನ ಹೆಬ್ಬೆರಳಿನಿಂದ ಭೂಮಿ ಸ್ವಲ್ಪ ಒತ್ತಿದನಂತೆ. ಕಷ್ಟ ದುರ್ಯೋಧನ ಸಿಂಹಾಸ ಸಮೇತ ಬಂದು ಕೃಷ್ಣನ ಪಾದಕ್ಕೆ ಬಿದ್ದನಂತೆ. ಸಿಂಹಾಸನ ಸಮೇತ ಬಂದು ಹತ್ತದ್ದು ಕಾಲಿಗೆ ಬಿದ್ದನಂತೆ ಕೃಷ್ಣ. ಎರಡು ಕೈಯಿಂದ ಎತ್ತಿದ್ದ ದುರ್ಯೋಧನ, ಎಷ್ಟು ಭಕ್ತಿ ನನ್ನ ಮೇಲೆ ನಿನಗೆ, ನಾನೇ ಬರ್ತಿದ್ದೆ ಪಾಪ, ಅಲ್ಲೇರಿಗೂ ಬರ್ತಿದ್ದೆ, ನೀನೇ ಬಂದುಬಿಟ್ಟಿಯಾ ಅಂತ ಎತ್ತಿ ಅವನು ಇದ್ದು ಬರೆದು ಬರೆಯಾಗಿ ಕಳೆದುಬಿಟ್ಟ ಅಂತ ಹೇಳಿ ಕುಮಾರವ್ಯಾಸ ಬರೀತಾನೆ. ಅದು ಕಲ್ಪನೆ ಅಷ್ಟೇ, ಆ ಪ್ರಸಂಗ ಬರಲು ಸಾಧ್ಯತೆಯೇ ಇಲ್ಲ. ದುರ್ಯೋಧನ ಜೊತೆ ಬರ್ತಾರೆ, ಹಿಂದಿನಿಂದ ಬರ್ತಿದ್ದಾನೆ, ಒಳಗಿಲ್ಲ ದುರ್ಯೋಧನ. ಈಗ ಒಳಗಿಲ್ಲ ಅಂದಮೇಲೆ ಈ ಕತೆ ನಡೆಯುವ ಚಾನ್ಸಸ್ಸೇ ಇಲ್ಲ. ದುರ್ಯೋಧನ ಒಳಗೆ ಕೂತು ಕೃಷ್ಣ ಹೊರಗಿಂದ ಬಂದಿದ್ದಲ್ಲ, ಕೃಷ್ಣ ಕರ್ಕೊಂಡು ಬರಲಿಕ್ಕೆ ಎಂದು ಹೋಗಿದ್ದ. ಆದ್ದರಿಂದ ಅವನು ಒಳಗಿಲ್ಲೇ ಇಲ್ಲ ದುರ್ಯೋಧನ. ಈ ಕತೆ ಇಲ್ಲ, ಇದು ಬರೀ ಕವಿಯ ಕಲ್ಪನೆ ಅಷ್ಟೇ. ಇದು ಒಂದು ಇಂಥ ಕಲ್ಪನೆ ಮಾಡಿಕೊಂಡು ಹೋಗಲಿ, ಏನು ತಪ್ಪಲ್ಲ. ಇಂಥ ಕಲ್ಪನೆ ಎಂದು ಹೇಳ ದುರ್ಯೋಧನ ಭಾರಿ ಮೂರ್ಖ ಅಂತ ಕೃಷ್ಣ ಪ್ರೂವ್ ಮಾಡ್ದ, ಅದೇನು ತಪ್ಪಲ್ಲ. ಅದು ಇತಿಹಾಸ ತಿಳ್ಕೊಳ್ಬಾರ್ದದನ್ನು. ಇತಿಹಾಸ ಬೇರೆ, ತತ್ವ ಬೇರೆ. ತತ್ವ ಕೆಲವು ವಿಷಯಗಳನ್ನು ಕಲ್ಪನೆ ಕುಮಾರವ್ಯಾಸ ಮಾಡ್ತಾರೆ, ಹಿಂದೆ ಹೇಳಿದೆ. ಅವು ಶಾಸ್ತ್ರಕ್ಕೂ ಹೊಂದೋದಿಲ್ಲ, ಕಥೆನೂ ಅಲ್ಲ. ಅಂಥದನ್ನು ಒಪ್ತಾರದು, ಅದು ಬಿಟ್ಟು ತ್ಯಾಗ ಮಾಡಬೇಕು, ಟೋಟಲಿ ಡಿಸ್ಕಾರ್ಡ್ ಮಾಡಬೇಕು ಅದನ್ನು. ಇಂಥ ಕಲ್ಪನೆಗಳು ಅಂದರೆ ಇತಿಹಾಸ ಅಲ್ಲ ಅದು. ಆದರೆ ಕೃಷ್ಣ ದೊಡ್ಡವನು, ದುರ್ಯೋಧನ ಮೂರ್ಖ ಅಂತ ಕೃಷ್ಣ ಎಲ್ಲರಿಗೆ ತೋರಿಸಿಬಿಟ್ಟ ಅಂತ ಐಡಿಯಾ ಬರೋದ್ರಿಂದ ಇಂಥದ್ದನ್ನು ನಾವು ಕಲ್ಪನೆ ಅಂತ ಒಪ್ಪಿದ್ರೆ ಸಾಕು. ಅದು ಕಲ್ಪನೆಯನ್ನು ಕೆಟ್ಟ ಕಲ್ಪನೆ ಅಂತ ಕರೆಯಬೇಕು. ಇದನ್ನು ಒಂಥರ ತನ್ನ ಉದ್ದೇಶಕ್ಕೆ ಪೋಷಕವಾದ ಕಲ್ಪನೆ ಅಷ್ಟೆ, ಅದು ವಸ್ತುಸ್ಥಿತಿ ಮಾತ್ರ ಅಲ್ಲ. ಅದು ಇದು ಕುಮಾರವ್ಯಾಸನ ಕಲ್ಪನೆಯ ಮುಖ. ಇದು ಭಾಸ ಅಂತ ಒಬ್ಬ ಸಂಸ್ಕೃತ ನಾಟಕಕಾರ ಇದ್ದಾನೆ, ಬಹಳ ಪ್ರಸಿದ್ಧ, ಕಾಳಿದಾಸರಿಂದ ಮುಂಚೆ ಇದ್ದವರು, ಭಾರಿ ಹೆಸರು ಮಾಡಿದವರು. ಕಾಳಿದಾಸ ಕೋಟ್ ಮಾಡ್ತಾನೆ ಅವನನ್ನು, ಭಾಸ ಸೌಮಿತ್ರ ಕವಿಮಿತ್ರ ಆದಿ ನಾಮ್ ಅಂತ ಹೇಳ್ಬೇಕಾದ್ರೆ ಪಠಿತ ಯಶಸಾಮ್ ಅಂತ ಹೇಳ್ತಾರೆ. ಭಾರಿ ಕೀರ್ತಿಶಾಲಿಗಳವರು, ಭಾರಿ ದೊಡ್ಡ ಕವಿಗಳು ಅಂತ ಕಾಳಿದಾಸ ಹೇಳ್ತಾರೆ. ಅಂದಮೇಲೆ ಕಾಳಿದಾಸ ಭಾರಿ ದೊಡ್ಡ ಕವಿ ಅಂತ ಜಗತ್ತಿಗೆ ಗೊತ್ತು. ಅವನು ದೊಡ್ಡ ಕವಿಗಳು ಅಂತ ಕರಿಬೇಕಾದ್ರೆ ಭಾಸ ಎಷ್ಟು ದೊಡ್ಡವನಾಗಿರ್ಬೇಕು. ಒಳ್ಳೆ ಕವಿಯವರು, ಒಳ್ಳೆ ಒಳ್ಳೆ ನಗರ್ಕ. ಇವತ್ತಿಗೂ ಕೂಡ ನಾಟಕಕಾರನಾಗಿ ಭಾಸನ ಸ್ಥಾನ ಕಾಳಿದಾಸನಿಗಿಂತ ಮೇಲಿದೆ. ಕವಿಯಾಗಿ ಕಾಳಿದಾಸ ಭಾಸನ ಮೀರಿಸ್ತಾನೆ, ಆದರೆ ನಾಟಕಕಾರನಾಗಿ ಭಾಸನದೇ ಫಸ್ಟ್ ನಂಬರ್ ಒನ್ ಅವನೇನೆ. ಇವತ್ತಿಗೂ ಕೂಡ ಒಳ್ಳೊಳ್ಳೆ ನಾಟಕ ಬರೆದಿದ್ದಾನೆ. ಅವನು ತನ್ನ ನಾಟಕದ ಒಂದು ಕಡೆ ಬರೀತಾನೆ, ಈ ಕಲ್ಪನೆ ಮಾಡ್ತಾನೆ. ಈ ದೂತವಾಕ್ಯ ಅಂತ ಒಂದಿದೆ ಕೃಷ್ಣದ ರಾಯಭಾರದ ಕಲ್ಪನೆ, ಅದಕ್ಕೆ ರಾಯಭಾರದ ಕಥೆನ ಒಂದು ನಾಟಕದಲ್ಲಿ ಬರೀತಾನೆ. ಅವನ ಪ್ರಕಾರ ಏನಾಯಿತು ಅಂದರೆ ಅವನು ಹೇಳ್ತಾನೆ, ದುರ್ಯೋಧನ ಹೇಳಿದನಂತೆ, ನೋಡಿ ಕೃಷ್ಣ ಬರ್ತಾ ಇದ್ದಾನೆ ಈಗ, ನೀವು ಯಾರು ಹೇಳಕೂಡುದು ಅಂತ ಎಲ್ಲರಿಗೂ ಹೇಳ್ತಾನೆ. ನೀವು ಯಾರು ಹೇಳಕೂಡುದು, ಶಾಸನ ಮಾಡ್ತಾನೆ ಎಲ್ಲರಿಗೂ ಕೂಡ. ಎಲ್ಲ ರಾಜರೂ ಕೂತಿದ್ದಾರೆ ಕೃಷ್ಣ ಬರ್ತಾನೆ ಅಂತ ಹೇಳಿಬಿಟ್ಟು, ಯಾರು ಹೇಳಕೂಡುದು. ಅಕಸ್ಮಾತ್ ಯಾರಾದರೂ ಎದ್ರೆ ಅವರೆಲ್ಲರೂ ಕೂಡ 200 ಚಿನ್ನದ ನಾಣ್ಯವನ್ನು ಫೈನ್ ಆಗಿ ಕೊಡಬೇಕು, ಪೆನಾಲ್ಟಿ ಅದು ಅಂತ. ಎದ್ದರಾದರೂ ದಂಡ ಕೊಡಬೇಕು ಅಂತ ಹೇಳ್ತಾನೆ. ಎಲ್ಲರೂ ಕೇಳ್ಕೊತಾರೆ, ಸುಮ್ಮನೆ ಕೂತು ಬಿಡ್ತಾರೆ. ಕೃಷ್ಣ ಬರ್ತಾನಾಗ, ಕೃಷ್ಣ ಬಂದ ತಕ್ಷಣ ಎಲ್ಲರೂ ಎದ್ದು ಬಿಡ್ತಾರೆ, ರಾಜ ಎದ್ದು ಬಿಡ್ತಾರೆ. ಹೇಳ್ಬೇಕಾದ್ರೆ ಪಕ್ಕದ ಮಾತಾಡ್ಕೋತಾರೆ, ದುರ್ಯೋಧನ ಹೇಳಬೇಡಿ ಅಂತ ಹೇಳಿದ್ದಾನೆ, ದಂಡ ಕೊಡಬೇಕಾಗತ್ತೆ ಅಂತ ಹೇಳಿದ್ರೆ, ದಂಡ ಕೊಟ್ಟರಾಯ್ತು ಎಂದ ಅಂತ ಹೇಳಿ ದಂಡ ಕೊಟ್ಟರಾಯ್ತು. ಕೃಷ್ಣ ಬಂದಾಗ ಹೇಳಬೇರೋ ಪಾಪ ಮಾಡೋದಕ್ಕಿಂತ ಎದ್ದು ದಂಡ ಕೊಡೋದು ಎಷ್ಟೋ ವಾಸಿ ಅಂತ ಹೇಳಿದ್ದ. ಅಂದರೆ ಭಾಸನ ಕಲ್ಪ ಇದು ಒಳ್ಳೆ ಒಳ್ಳೆ ಕಲ್ಪನೆ. ಅದು ಒಂದು ಕೃಷ್ಣ ಬಂದ ಎಳೆದಿರ್ಲಿಕ್ಕಾಗತ್ತಾ, ಎದ್ದು ಬಿಟ್ಟರಾಯಿತು. ಯಾಕೆ ಕೃಷ್ಣ ಬಂದಾಗ ಎಳೆದು ಹೋದರೆ ಇವನು ದಂಡ ಹಾಕ್ತಾನಷ್ಟೇ, ಕೃಷ್ಣ ಎಳೆದ ಪ್ರಾಣನೇ ಹೋಗುತ್ತಾವೆಲೆ ಅಂತ ಹೇಳುತ್ತೆ ಶಾಸ್ತ್ರ. ಅದು ಊರ್ಧ್ವಂ ಪ್ರಾಣಾಹಿ ಉತ್ಕ್ರಾಮಂತಿ ಇವನ ಸ್ಥವಿರ ಆಯತಿ ಪ್ರತ್ಯುತ್ಥಾನ ಅಭಿವಾದಾಭ್ಯಾಮ್ ತಾನು ಪುನಃ ಪ್ರತಿಪದ್ಯತೆ. ದೊಡ್ಡವರು ಬಂದಾಗ ಚಿಕ್ಕವರು ಎಳೆದ ಹೋದರೆ ಅವರ ಪ್ರಾಣ ಹೋಗಿಬಿಟ್ಟು ಅಪಮೃತ್ಯು ಬರುತ್ತೆ ಅಂತ ಅರ್ಥ. ಅವರ ಆಯುಷ್ಯವನ್ನು ಕಳ್ಕೊಂಡು ಬಿಡ್ತಾರೆ, ಎದ್ರೆ ಆಯುಷ್ಯ ಜಾಸ್ತಿ ಆಗುತ್ತಂತೆ. ಕೂತ ಇದ್ರೆ ಆಯುಷ್ಯ ಕಡಿಮೆ ಆಗುತ್ತೆ, ಇದ್ರೆ ಆಯುಷ್ಯ ಜಾಸ್ತಿ ಆಗುತ್ತೆ ಅಂತ ಮನುಸ್ಮೃತಿ ಮಹಾಭಾರತದ ವಾಕ್ಯಗಳವೆಲ್ಲ ಕೂಡ. ಅದಕ್ಕೆ ಇಲ್ಲಿ ಹೋದ್ರೆ ಹಣ ಹೋಗುತ್ತೆ, ಅದೇ ಹಣ ಬೀಳುತ್ತೆ ಆಮೇಲೆ ಅದು ಅದಾಗಬಾರದು, ಅದರಿಂದ ಎದ್ದು ಬಿಡೋಣ ಅಂತ ಎದ್ದು ಬಿಟ್ರೆ ಅಂತೆಲ್ಲರೂ ಕೂಡ. ಇದು ಒಂದು ಭಾಗ ಇದು. ಇದಕ್ಕಿಂತ ದೊಡ್ಡ ತಮಾಷೆ ಯಾವುದು ಅಂದರೆ, ದುರ್ಯೋಧನ ಹೇಳಿದ್ದೇನು, ನೀವು ಯಾರು ಹೇಳಬಾರದು ಎದ್ರೆ ದಂಡ ಹಾಕ್ತೇನೆ ಅಂತೆಲ್ಲ ಹೇಳಿದವನು ತಾನೇ ಎದ್ದು ಬಿಟ್ಟನಂತೆ. ಇವತ್ತು ಗಲಾಟಿಯವನು ತಾನೇ ಎದ್ದು ಬಿಟ್ಟನಂತೆ. ಅಂದರೆ ಕೃಷ್ಣನ ಇಂಪ್ಯಾಕ್ಟ್ ಎಷ್ಟು ಜೋರಾಗಿತ್ತು ಅಂದರೆ ಕೂಡಲೇ ಕಾಡಲಿಲ್ಲ ಅವನ ಕೈಲಿ. ಇದು ಬಹಳ ಮುಖ್ಯ ಇದು. ಅಂದರೆ ಕೃಷ್ಣನ ವರ್ಚಸ್ಸನ್ನು ನಿರೂಪಣೆ ಮಾಡಿದ ರೀತಿ ಇದು. ಅವನಿಗೂ ಕೂಡಲೇ ಕಾಡಲಿ ಎದ್ದು ಬಿಟ್ಟ. ಇವತ್ತು ನಾವೇ ಊಹೆ ಮಾಡಬೇಕಾದ್ರೆ ಎಲ್ಲ ಕೂತಿರ್ತಾರೆ, ಒಂದು ಸಿಂಹ ಬರುತ್ತೆ ದಯವಿಟ್ಟು ಯಾರು ಹೇಳಬೇಡಿ ಅಂತ ಕೇಳಿದ್ರೆ ಆಟಕ್ಕೆ ಎದ್ದೋಗಿರ್ತಾರೆ. ಇನ್ನೂ ಬರೋದ್ರ ಸುದ್ದಿ ಕಡೆ ಎದ್ದೋಗಿರ್ತಾರೆ, ಇನ್ನೇ ಬಂದವರಲ್ಲ, ಯಾರು ಇರೋದೇ ಇಲ್ಲ. ಈ ಸಿಂಹ ಬಂದರೆ ಯಾರಿಗೂ ಕೂಡಲಕ್ಕಾಗೋದಿಲ್ಲ. ನರಸಿಂಹನಾದ ಭಗವಂತ ಬಂದಾಗ ಯಾರು ಕೂತಿರ್ತಾರೆ? ಜಗತ್ತೇ ಎದ್ದು ಬಿಡಬೇಕು ಹೊರತು ಬೇರೆ ದಾರಿನೇ ಇಲ್ಲ. ಕೃಷ್ಣರ ಅಸಾಧಾರಣವಾದ ಮಹಿಮೆ ಇದು, ಒಂದು ಭಾಸ ಹೇಳಿದ ರೀತಿ ಇದು. ಆದರೆ ತಮಾಷೆ ಅದು ಇತಿಹಾಸ ಅಲ್ಲ, ಅದು ಕಲ್ಪನೆ ಮಾತ್ರನೇ. ಯಾಕೆ ದುರ್ಯೋಧನ ಹಿಂದಿದ್ದರೆ ಒಳಗೊಂದೇ ಇಲ್ಲ ದುರ್ಯೋಧನವನ್ನು ಕೂಡ. ಅಂದರೆ ಕವಿಗಳು ತಮ್ಮ ದೃಶ್ಯಕ್ಕೆ ತಮ್ಮ ಇದಕ್ಕೆ ತಕ್ಕಂತೆ ಕಂಡ್ರೆ ಅಷ್ಟೇ ಇದೆ ಅವರಿಗೆ. ಆ ಕ್ಷಣದಲ್ಲಿ ನಾಟಕದ ದೃಷ್ಟಿಯಲ್ಲಿ ಒಂದು ಒಂದು ಪ್ರೇಕ್ಷಕರಿಗೆ ಒಂದು ಹೊಸ ಭಾವನೆ ಉಂಟು ಮಾಡಬೇಕು. ಅವ್ರಿಗೆ ಲಿಮಿಟೆಡ್ ಸ್ಕೋಪ್ ಇರ್ತದೆ, ನಾಟಕಕಾರರಿಗೆ ತುಂಬ ಹೆಚ್ಚು ಸ್ಕೋಪ್ ಇರೋದಿಲ್ಲ. ಇರೋ ಟೈಮ್ನಲ್ಲಿ ಒಂದು ಪರಿಣಾಮ ಉಂಟು ಮಾಡಬೇಕು. ಅದಕ್ಕೆ ಮಾಡಿದ ಕಲ್ಪನೆಗಳಷ್ಟೇ ಹೊರತು ಇತಿಹಾಸವಲ್ಲ ಅದು. ಆದರೆ ಇತಿಹಾಸದ ಪ್ರಕಾರ ಮಾತ್ರ ಕೃಷ್ಣ ಮುಂದೆ ಬರ್ತಾನೆ, ಅರ್ಜುನ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾನೆ, ಒಳಗೆ ಕೂತೇ ಇಲ್ಲ ಅವನು. ಇದು ಅರ್ಥ ಮಾಡಿಕೊಂಡ್ರೆ ಇವರು ಆಚಾರ್ಯರು ಮಾತ್ರ ಮಹಾಭಾರತದ್ದೇ ಹೇಳ್ತಾರೆ, ಅವ್ರಿಗೆ ಯಾವ ಕಲ್ಪನೆಯೂ ಮಾಡಬೇಕು. ಕಲ್ಪನೆ ಮಾಡಲಿಕ್ಕೆ ನಿರ್ಣಯ ಬರಲಿಲ್ಲ ಅವರು. ಸಿದ್ಧಾಂತ ಹೇಳಿದ ನಿರ್ಣಯ ಬರೆದಿದ್ದರಿಂದ ವಸ್ತುಸ್ಥಿತಿಯನ್ನು ಹೇಳ್ತಾ ಹೋಗ್ತಾರೆ. ಕೃಷ್ಣ ಬರ್ತಾನೆ, ದುರ್ಯೋಧನನು ಹಿಂದಿನಿಂದ ಬರ್ತಾನೆ, ಎಲ್ಲರೂ ಸಭೆಯಲ್ಲಿ ಹೇಳಬೇಕು, ಬೇರೆ ದಾರಿನೇ ಇಲ್ಲ. ಕೃಷ್ಣನ ವರ್ಚಸ್ಸೇ ಆಗಿತ್ತು. ಸೂರ್ಯ ನೋಡಿದ ಕಣ್ಣು ಅದನ್ನು ಕಣ್ಣು ಮುಚ್ಕೊಂಡ್ಬಿಡುತ್ತೆ ನೋಡ್ತಿರ್ಲಿಕ್ಕೇನೆ. ಆ ತೇಜಸ್ಸು ನೋಡೋಕ್ಕಾಗೋದಿಲ್ಲ. ಆ ಥರ ಎಲ್ಲ ಎದ್ರು ಉನ್ನತವಾದ ಚಿನ್ನದ ಪೀಠವನ್ನು ಕೃಷ್ಣನಿಗೆ ಹಾಕಿದ್ದಾರೆ. ಅಲ್ಲಿ ಕೂಡಲಿಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ. ಭೀಷ್ಮದ್ರೋಣಾದಿಗಳೆಲ್ಲ ಸ್ವಾಗತ ಮಾಡ್ತಾರೆ. ಧೃತರಾಷ್ಟ್ರ ಕೂತಿದ್ದಾನೆ ಸಭೆಯೊಳಗೆ. ಭಾರಿ ವೈಭವದ ದೃಶ್ಯ ಅದು. ಆ ಅಲ್ಲಿ ಹೋಗ್ತಿರ್ಲಿಕ್ಕೇನೆ ಎಲ್ಲರೂ ಕೃಷ್ಣ ಕೂಡು ಅಂತ ಕೂಡಿಸ್ತಾರೆ. ಆಶ್ಚರ್ಯ ಅಂದರೆ ಕೃಷ್ಣ ಕೂಡೋದಿಲ್ಲ, ಹಾಗೆ ನಿಂತಿರ್ತಾನೆ. ಹುಡುಗರೆಲ್ಲ ಕೃಷ್ಣ ಕೂತ್ತೆ ತಾವು ಕೂಡಬೇಕು ಅಂತ ಇವರೆಲ್ಲ ಭೀಷ್ಮದ್ರೋಣಾದಲ್ಲಿ ನಿಂತಿರ್ತಾರೆ. ಕೃಷ್ಣ ಕೂಡು ಅಂದರೆ ಕೃಷ್ಣ ಕೂಡೋದಿಲ್ಲ ಅಂತ ಹೇಳಿದರಂತೆ. ಯಾಕೆ ಇದು ಯಾರು ಬರೋದಿಲ್ಲ, ಇದನ್ನು ವೇದವ್ಯಾಸ ಬರೆದಿದ್ದು ಅಷ್ಟೇ. ಇರೋದನ್ನು ಬಿಟ್ಟು ಬಿಡ್ತಾರೆ, ಇಲ್ಲಿ ಕಲ್ಪನೆ ಮಾಡ್ತಾರೆ ಅಷ್ಟೇ. ಅವರು ಕೃಷ್ಣ ನಾನು ಕೂಡೋದಿಲ್ಲ ಅಂತ ಹೇಳ್ತಾನೆ. ಯಾತಕ್ಕೆ ಅಂತ ಕೇಳಿದರೆ ಸ್ವಲ್ಪ ಮೇಲೆ ನೋಡಿ ಅಂತ ಹೇಳುತ್ತಾರೆ. ಮೇಲೆ ನೋಡಿ, ಮೇಲೆ ನೋಡ್ತಾರೆ, ನಾರದಾದ ಮಿನುಗಳೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಮೇಲುಗಡೆಗೆ. ಕೃಷ್ಣ ಹೇಳ್ತಾರೆ ಅಷ್ಟು ಜನ ಋಷಿ ಮುನಿಗಳು ನಿಂತಿರಬೇಕಾದ್ರೆ ನಾನು ಹ್ಯಾ ಕೂಡಲಿ ಅಂತ ಕೃಷ್ಣ ಹೇಳಿದರೆ. ಅಷ್ಟು ಜನ ನಿಂತಿದ್ದಾರೆ, ಅವ್ರು ಕೂತ್ಮೇಲೆ ನಾನು ಕೂಡ್ತೇನೆ, ಮತ್ತೆ ಕೂಡೋದಿಲ್ಲ ಅಂತ ಹೇಳಿದಂತೆ ಕೃಷ್ಣ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಂಥ ಕೃಷ್ಣ ಲೋಕಕ್ಕೆ ಹೇಗೆ ಧರ್ಮವನ್ನು ತೋರಿಸ್ತಾನೆ. ದೊಡ್ಡ ಮುನಿಗಳು ಋಷಿಗಳೆಲ್ಲ ನಿಂತಿರಬೇಕಾದ್ರೆ ಕೂಡ ದೊಡ್ಡ ಕೂಡೋದೇನು ಆರಾಮ ಕೆಲಸ. ಆದರೆ ಯಾವಾಗ ಕೂಡಬೇಕು ಆವಾಗ ಕೂಡಬೇಕು. ಅಷ್ಟು ಜನಗಳು ನನ್ನ ದರ್ಶನಕ್ಕೋಸ್ಕರ ಬಂದಿದ್ದಾರೆ, ಅವರು ನನ್ನ ದರ್ಶನಕ್ಕೋಸ್ಕರ ಅವರು ಬಂದಿದ್ದಾರೆ, ನನ್ನ ಮಾತು ಕೇಳೋಕ್ಕೋಸ್ಕರ ಬಂದಿದ್ದಾರೆ. ಅವರಿಗೆಲ್ಲ ಆಸರದ ವ್ಯವಸ್ಥೆ ಆಗುವ ಮುಂಚಿತವಾಗಿ ನಾನು ಕೂಡೋದಿಲ್ಲ ಅಂತ ಹೇಳಿದ್ರಂತೆ. ತಕ್ಷಣ ಅವರೆಲ್ಲ ಪೀಠ ಹಾಕಿಸ್ತಾರೆ. ಮೇಲ್ಗಡೆ ಇದ್ದಾರೆ ಬಾಲ್ಕನಿ ಕಾನ್ಸೆಟ್ ಬರುತ್ತಾಗ ಋಷಿ ಮುನಿಗಳೆಲ್ಲ ಅಲ್ಲ ಕೊಡೋರು ಅದು ಭೂಮಿ ಟಚ್ ಮಾಡಿದ್ರೆ ಮೇಲೆ ನಿಂತ್ಕೊಂಡಿರ್ತಾರೆ ಅವರೆಲ್ಲ ಕೂಡ. ಅದೆಲ್ಲ ಕೂಡಿಸಿದ ಕೃಷ್ಣ ಆಮೇಲೆ ತಾನು ಕೂತನಂತೆ. ಅದಕ್ಕೆ ಭಕ್ತ ಜನ ಮುಂದೆ ನೀನದಾರ ಹಿಂದೆ. ನಮಗೀಗ ಒಂದು ದೇವರಲ್ಲಿ ವಿಶ್ವಾಸ ಬರಬೇಕು. ನಿಜವಾದ ಭಕ್ತಿಯಿಂದ ನಾವು ಹೋದರೆ ದೇವರು ನಮ್ಮನ್ನು ಏನು ಮಾಡಿದ್ರೂ ಕೈ ಬಿಡೋದಿಲ್ಲ. ಅದಕ್ಕೆ ವಿಜಯದಾಸರು ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ತಿರುಪತಿಗೆ ಹೋದ ಕಾಲಕ್ಕೆ ರಥ ಎಳೆಯಲ್ಲ, ರಥ ಮುಂದಕ್ಕೆ ಹೋಗೋದಿಲ್ಲ, ಅವ್ರು ಬರಬೇಕು ನಿಮ್ಮ ಮುಂದೆ ರಥ ಹೋಗಬೇಕಷ್ಟೇ. ಎಷ್ಟು ಭಕ್ತ ಒತ್ತಲ್ಲ ಕೃಷ್ಣ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಹೋದಾಗ ಯಾಕಾಗೋದಿಲ್ಲ ಅಂದರೆ ತಿಂದು ತುಡಿದುಕೊಂಡಿರ್ತಾನೆ. ಏನಾಗಬೇಕು ಈ ಮಧ್ಯೆ ಇದು ದೇವರಿಗಿಂತ ಮುಂಚೆ ಬೆಡ್ಕಾಗಿ ಕೂಡ ಹೋಗಿರ್ತಾನೆ. ಆದ್ದರಿಂದ ದೇವರಿಗೆ ಹೋಗುವವರಿಗೂ ಬಂದು ಬರಲ್ಲ ಅಂದ ಬೈಕಿ ಅಷ್ಟೇ. ಆ ದಾಸರಾಡು ಬರೋವರೆಗೂ ರಥ ಹೋಗೋದಿಲ್ಲ, ಇವರು ಹೋಗೋವರೆಗೂ ರಥ ಮುಂದೆ ಬರೋದಿಲ್ಲ ಅಂದಿಲ್ಲ ಪುಣ್ಯ ಅಷ್ಟೇನೆ. ನಾವೇ ಹಾಗೆ ಅನ್ಬೇಕಾಗಿತ್ತು, ಇವರೆಲ್ಲ ಹೋದ್ಮೇಲೆ ಆಗಿರ್ತೇನೆ ಅಂತ ಹೇಳಬೇಕು. ಭಕ್ತಿನೇ ಇಲ್ವಲ್ಲ, ದೇವರಿಗೋಸ್ಕರ ಎಷ್ಟು ತ್ಯಾಗ ಇರಬೇಕು. ದೇವರ ದರ್ಶನ ಆಗಬೇಕು, ದೇವರ ರಥೋತ್ಸವ ಆಗಬೇಕು, ಹಾಗೆ ಉಪವಾಸ ಇರಬೇಕು. ಆ ದೀಕ್ಷೆ ಎಂದ್ರೆ ಅದು. ಇವತ್ತು ಜಗತ್ತಿಗೆ ಆ ಕಲ್ಪನೆ ಇಲ್ಲ. ಯಾರ್ಯಾರು ಭಕ್ತಿಯಿಂದ ಹೊರಟಿದ್ದಾರೋ ದೇವರವರನ್ನು ಯಾರನ್ನೂ ಕೈಬಿಟ್ಟಿಲ್ಲ. ಬರೀ ಅವರು ದರ್ಶನ ಕೊಟ್ಟಿದ್ದಾನೆ ಅಲ್ಲ, ಅವರು ತನ್ನ ಭಕ್ತ ಆಗ್ರಹಿಸಿ ರುಜುವಾತು ಮಾಡಿದ್ದಾನೆ. ಅವರ ಕೇಳಿ ಕರೆಸಿ ಅವರು ನೀವೇ ಕರ್ಕೊಂಡು ಬನ್ನಿ ಆಮೇಲೆ ನಾನು ಬರ್ತೇನೆ ಅಂತ ಹೇಳಿದಾಗ ಅಲ್ಲಿಯ ಮಹಾಂತರ ಎಲ್ಲ ಹೋಗಿ ಅವರನ್ನು ಖಾಲಿ ಬಿದ್ದು ಕರ್ಕೊಂಡು ಬಂದಮೇಲೆ ಕೃಷ್ಣ ಮುಂದೆ ಶ್ರೀನಿವಾಸ ರಥೋತ್ಸವ ನಡೆದಿತ್ತು. ಇದೆಲ್ಲ ಗಮನಿಸಿದರೆ ಈ ಕಥೆ ನಮಗೆ ಇದೆಲ್ಲ ಕಥೆಗಳಿಗೆ ಮೂಲ ಕಥೆಯಾಗಿ ಜ್ಞಾಪಕ ಆಗ್ತದೆ. ಅಷ್ಟು ಜನ ನಾರದಾದಿ ಮುನಿಗಳೆಲ್ಲ ನಿಂತಿರಬೇಕಾದ್ರೆ ಅವರಿಗೆ ಆಸನ ಹಾಕ್ತಾರೆ, ನಾನು ಯಾಕೆ ಕೂಡಲಿ ಅಂತ ಹೇಳಿದ ತಕ್ಷಣ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅವರನ್ನು ಕೂಡಿಸಿ ಕೃಷ್ಣ ಆಮೇಲೆ ತಾನು ಕೂತನಂತೆ. ಇದಕ್ಕೆ ಅತಿಥಿ ದೇವೋ ಭೋಗ ಬದಲಾದ ಶಾಸ್ತ್ರದ ಮಾತುಗಳು ಹೀಗೆ ತೋರಿಸ್ತಾ ಇದೆ. ನಾವು ದೊಡ್ಡವರಾಗಲು ಮೊದಲು ಕೂತರೆ ದೊಡ್ಡವರಾಗೋದಿಲ್ಲ, ಕೂಡಬೇಕಾದವರು ಕೂತಾದ ಮೇಲೆ ಕೂತರೆ ಆಗ ಗೌರವ ದಾರದಾದಿಗಳಿಗೆಲ್ಲ ಕೃಷ್ಣನಿಗೆ ಗೌರವ. ಓ ಎಷ್ಟು ದೊಡ್ಡವರು ಕೃಷ್ಣ, ಈ ಭಾವನೆ ಬಂದರೆ ನಿಜವಾದ ಶಾಸ್ತ್ರಾರ್ಥ ಅದು. ಅಷ್ಟು ಮಾಡಿದರಂತೆ ಮುಂದೆ ಇನ್ನು ಮಾತುಕತೆ ಪ್ರಾರಂಭ ಆಗಬೇಕು. ಅಲ್ಲಿಯಿಂದ ಮುಂದೆ ಕೃಷ್ಣ ಮಾತಾಡ್ತಾರೆ, ಅದನ್ನು ಕೇಳಕ್ಕೆ ಅಷ್ಟು ಜನಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ವಿಶುದ್ಧರ್ಮರಿಗೂ ದುರ್ಯೋಧನ ಮುಖ ನೋಡ್ಕೊಂಡು ಬಂದಿಲ್ಲ ಅವರು ಯಾರು ಕೂಡ. ಕೃಷ್ಣನ ದರ್ಶನವಾಗ್ತದೆ, ಕೃಷ್ಣನ ಮಾತನ್ನು ಕೇಳೋ ಯೋಗ ಬಂದಿದೆ ಅಂತ ಬಂದವರೇ ಹೊರತು ಬೇರೆ ದೃಷ್ಟಿಯಿಂದ ಬಂದವರಾಗಿರಲಿಲ್ಲ. ಆಗ ಕೃಷ್ಣ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಇಡೀ ಸಭೆ ಮೈಯೆಲ್ಲ ಕಣ್ಣಾಗಿ ಕೆಡ್ತಾ ಇದೆ. ಕೃಷ್ಣ ಮಾತಾಡೋದನ್ನು ಒಂದು ಅಧ್ಯಾಯ ಪೂರ್ತಿ ವೇದವ್ಯಾಸರು ಬರೀತಾರೆ. ಕೃಷ್ಣ ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಕೃಷ್ಣ ಏನೋ ಬಂದಿದ್ದಾರೆ, ಸಂಧಾನಕ್ಕೆ ಬಂದಿದ್ದಾನೆ, ಅಯ್ಯೋ ಅಪ್ಪ ಸ್ವಲ್ಪ ಜಾಗ ಕೊಟ್ಬಿಡು ಅವರಿಗೆ, ಹೇಗಾರ ಮಾಡಿ ಕೊಟ್ಟುಬಿಡು ಪ್ಲೀಸ್ ಅಂತ ಹೇಳ್ತಾರಲ್ಲ, ದಯವಿಟ್ಟು ಕೊಟ್ಟುಬಿಡು, ಹೀಗೆಲ್ಲ ಕೇಳಿದ ಅಂಥೇಳಿ ಹಾಗೆಲ್ಲ ಏನು ಕೃಷ್ಣ ಮಾತಾಡೋದಿಲ್ಲ. ಒಬ್ಬ ನಿಜವಾದ ರಾಯಭಾರಿ ಹಾಗೆ ಮಾತಾಡಬೇಕು, ಹಾಗೆ ಮಾತಾಡ್ತಾನೆ ಅಂದರೆ ಅತ್ಯಂತ ಆದರ್ಶವಾಗಿ. ಯಾವುದೇ ಒಂದು ಪಾಂಡವನು ಸ್ವಲ್ಪ ಬಿಟ್ಕೊಡೋದಿಲ್ಲ. ಪಾಂಡವರು ಕೈಲಾಗದವರು ಏನು ಭಾರಿ ಕಷ್ಟಪಟ್ಟಿದ್ದಾರೆ, 13 ವರ್ಷ ಆಗೋಗ್ಬಿಟ್ಟಿದೆ ಪಾಪ, ತುಂಬ ಸುಸ್ತಾಗೋಗ್ಬಿಟ್ಟಿದ್ದಾರೆ, ಈಗಾದ ರಾಜ್ಯ ಕೊಡು ಮಾರಾಯ, ಏನೋ ಮಾಡಬಾರದು ಮಾಡಿದ್ದಾರೆ, ಅವನು ಕ್ಷಮಿಸಿಬಿಡು ಅಂತ ಏನು ಮಾತಾಡೋದಿಲ್ಲ ಕೃಷ್ಣ. ನೋಡು ದುರ್ಯೋಧನ, ಧೃತರಾಷ್ಟ್ರ, ಹೇಳು ನಿನ್ನ ಮಗನಿಗೆ ಹೇಳು, ಇವತ್ತು ಪಾಂಡವರು ತಮ್ಮ ಕರಾರೆಲ್ಲ ಪೂರೈಸಿ ಬಂದಿದ್ದಾರೆ, 12 ಸೋಮನಾಸನ ಮುಗಿಸಿದ್ದಾರೆ, ಅಜ್ಞಾತವಾಸನ ಮುಗಿಸಿದ್ದಾರೆ, ಸರಿಯಾಗಿ ಮುಗಿಸಿದ್ದಾರೆ. ಆದರೆ ರಾಜ್ಯ ಅವರ ಪಾಲಿನ ರಾಜ್ಯವನ್ನು ಕೊಟ್ಟು ಸುಖವಾಗಬೇಕು ಬದುಕಬೇಕಾದ ನಿನ್ನ ಮಕ್ಕಳ ಕರ್ತವ್ಯ, ಅದನ್ನು ಹೇಳಬೇಕಾದ್ದು ನಿನ್ನ ಕರ್ತವ್ಯ. ಪಾಂಡವರಲ್ಲಿ ಯಾವ ತಪ್ಪು ಇಲ್ಲ, ಅವರು ನಿಜವಾಗಲೂ ಧರ್ಮಿಷ್ಠರು. ಅವರು ಇನ್ನೂ ದುರ್ಯೋಧನ ಮೊದಲೇ ಕೊಡಬೇಕಾಗಿತ್ತು ಈಗಾಗಲೇನೆ. ಆ ಮೀಸ ಮುಗಿಸಿದ ತಕ್ಷಣ ನೀ ಬನ್ನಿ, ನೀವೆಲ್ಲ ಮುಗಿಸಿದ್ದೀರಿ ಅಂತ ಒಪ್ಪಿಕೊಂಡು ಕೊಡಬೇಕಾಗಿತ್ತು, ಇವನು ಕೊಟ್ಟಿಲ್ಲ. ಆದರೂ ಅವರು ತಕ್ಷಣ ಯುದ್ಧ ಮಾಡಕ್ಕೆ ಬಂದಿಲ್ಲ ಪಾಪ, ತಕ್ಷಣ ಯುದ್ಧಕ್ಕೆ ಬಂದಿಲ್ಲ ಅವರು, ಇನ್ನೂ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತಿಂಗಳಗಟ್ಟಲೆ ಅವಕಾಶ ಕೊಟ್ಟಿದ್ದಾರೆ ಅವನಿಗೆ. ಈಗಾದರೂ ಕೂಡ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟರೆ ನಿನ್ನ ಮಕ್ಕಳು ಬದುಕುತ್ತಾರೆ, ಅದು ಇಂಪಾರ್ಟೆಂಟ್. ತಗೊಂಡೇ ಪಾಂಡವರು ಬದುಕ್ತಾರೆ ಅಲ್ಲ, ಕೊಟ್ಟರೆ ನಿನ್ನ ಮಕ್ಕಳು ಬದುಕ್ತಾರೆ. ಇದರ ತಗೊಳ್ಳುವ ಪಾಂಡವರಿಗೆ ಗೊತ್ತಿದೆ ಅಂತ ಕೃಷ್ಣ ಹೇಳುತ್ತಾನೆ. ತಗೊಳ್ಳುವ ಪಾಂಡವರಿಗೆ ಗೊತ್ತಿದೆ, ಅವರ ಅಸಾಮಾನ್ಯ ಶಕ್ತಿವಂತರು. ಪಾಂಡವರು ಭಾರಿ ಹೊರಳಿ ಮಾತಾಡ್ತಾನೆ ಕೃಷ್ಣ. ಪಾಂಡವರು ಹತಾಶರು ಅಂತ ಬಿಂಬಿಸೋದಿಲ್ಲ, ಪಾಂಡವರು ಮಹಾಸಮರ್ಥರು. ನೋಡು ನೀನು ಪುಣ್ಯವಂತ ಅಂತ ತಿಳ್ಕೊ ಅಂತ ಹೇಳ್ತಾರೆ. ನೀನು ಪುಣ್ಯವಂತ ಅಂತ ತಿಳ್ಕೊ, ನಿನ್ನ ಮಗನ ಪುಣ್ಯ ಅಂತ ತಿಳ್ಕೊ. ಯಾವಾಗಲೂ ಸಂಧಿಗೆ ಯಾರು ಬರ್ತಾರೆ ಗೊತ್ತಾ, ದುರ್ಬಲರಾದವರು ಬರ್ತಾರೆ, ಪ್ರಬಲರ ಸಂಧಿಗೆ ಬರೋದಿಲ್ಲ. ದುರ್ಬಲರಿಗೆ ದಯವಿಟ್ಟು ಬಿಟ್ಬಿಡಿ ಅಂತ ಕೇಳ್ಕೋಬೇಕು, ಅವ್ರು ಆಗಲಿ ನೋಡೋಣ ಅನ್ಬೇಕಷ್ಟೇನೆ. ಆದರೆ ನಿಮ್ಮ ಪುಣ್ಯ, ಪಾಂಡವರು ಮಹಾಪ್ರಬಲರು, ಅಂಥವರು ಸಂಧಾನಕ್ಕೆ ತಂದಿದ್ದಾರೆ. ಎಷ್ಟು ಜನರು ಪುಣ್ಯ ನಿಮಗೆ ಅಂತ ಹೇಳುತ್ತಾರೆ, ಎಷ್ಟು ಪುಣ್ಯ ಪಾಂಡವರ ಬಲ ಗೊತ್ತಿರಬೇಕಲ್ಲ ನಿಮಗೆ. ಎಂಥ ಭೀಮಸೇನ, ಕಿರಿಮೀರ ಕೀಚಕಾರಿಗಳನ್ನು ಅನಾಮ ಒಬ್ಬರೇ ಬರಿ ಕೈಯನ್ನು ಕೊಂದಿದ್ದಾನೆ ಅಂತ ಮಹಾವೀರ. ಅಂಥ ವೀರನನ್ನು ಊಹೆ ಮಾಡಲಿಕ್ಕೂ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಅಂಥ ಭೀಮಸೇನ ಪಾಂಡವರಲ್ಲಿದ್ದಾನೆ. ಅರ್ಜುನ ನಿವಾತ ಕವಚರನ್ನ ಕಾಲಕೇಯರನ್ನು ಕೊಂದು ಹಾಕಿದಂಥ ಮಹಾವೀರ, ಅಂಥವನು ಪಾಶುಪದಾಸ್ತ್ರ ಕೊಂದವನು, ದುರ್ದುರ್ಗವರನ್ನು ಮೆಚ್ಚಿಸಿಬಿಟ್ಟು ಪಾಶುಪದಾಸ್ತ್ರ ಕೊಂದವನು, ಅಂಥವನು ಸಂಧಾನಕ್ಕೆ ಸಿದ್ಧನಾಗಿದ್ದಾನೆ ಅಂದರೆ ನಿಜವಾಗಲೂ ನಿಮ್ಮ ಪುಣ್ಯ. ಧರ್ಮರಾಜ ಧರ್ಮದ ಮತ್ತೊಂದು ಹೆಸರು, ಅಂಥ ಅಪೂರ್ವವಾದಂತಹ ಧರ್ಮದ ಮತ್ತೊಂದು ರೂಪ. ಅಂಥ ಪುಣ್ಯಾತ್ಮ ಸಂಧಾನಕ್ಕೆ ಬಂದಿದ್ದಾನೆ ಅಂದರೆ ನಿನ್ನ ಭಾಗ್ಯ ಇದೆಲ್ಲ ಕೂಡ. ಆದ್ದರಿಂದ ಸಂಧಾನಕ್ಕೆ ಸಿದ್ಧನಾಗದಾದರೆ ನಿಮ್ಮ ದೊಡ್ಡ ಪುಣ್ಯ ಇದು ಒಂದು. ಅದನ್ನು ಒಪ್ಪಿಕೊಳ್ಳದೆ ಹೋದರೆ ಮಾತ್ರ ಪಾಂಡವರು ಸರ್ವಥಾ ಕ್ಷಮಿಸೋದಿಲ್ಲ. ಅವರ ರಾಜ್ಯ ಅವರ ಹಕ್ಕು, ಜನಗಳ ಸಂರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ರಾಜನಿಗಿದೆ. ಅಂಥ ರಾಜ್ಯವನ್ನು ಬಿಡಲಿಕ್ಕೆ ಅವರು ಸಾಧ್ಯ ಇಲ್ಲ, ತಗೊಂಡೇ ತಗೊಳ್ತಾರೆ. ಅವರಿಗೆ ಸಲ್ಲ ವಿಧವಾದಂತಹ ಅರ್ಹತೆ ಇದೆ. ಈಗ ರಾಜ್ಯ ಕೊಟ್ಟು ಪ್ರಾಣ ಉಳಿಸ್ಕೋತೀರೋ ಅಥವಾ ರಾಜ್ಯಕ್ಕಾಗಿ ಪ್ರಾಣ ಕಳ್ಕೋತೀರೋ ನಿಮಗೆ ಸೇರಿದ ಮಾತಷ್ಟೇ. ಇದು ಕೊನೆಯ ಅವಕಾಶ ನಿಮಗೆ ಕೊಡ್ತಾ ಇರೋ, ಅದಕ್ಕೆ ನಾನೇ ಸ್ವತಃ ಬಂದಿದ್ದೇನೆ. ಪಾಂಡವರು ಈ ಕಾಲಕ್ಕೂ ಸಂಧಾನಕ್ಕೆ ಸಿದ್ಧರಾಗಿದ್ದಾರೆ ಎಂಬುದು ನಿಜವಾದ ಅರ್ಥದಲ್ಲಿ ಅವರ ದೊಡ್ಡ ಸ್ವಭಾವ ತೋರಿಸ್ತಾ ಇದೆ. ಇನ್ನೂ ಪಾಂಡವರು ಹೇಳ್ತಾರೆ, ಅವರಿಗೆ ಚೇರ ರಾಜ್ಯ ಕೊಟ್ಟುಬಿಟ್ರೆ ಅವರು ತೃಪ್ತರಾಗ್ತಾರೆ ಅಷ್ಟೇ ಅಲ್ಲ, ಅವರಿಗೆ ತುಂಬ ಕರುಣೆ. ರಾಜ್ಯಕ್ಕೋಸ್ಕರ ಯುದ್ಧಕ್ಕೆ ಅಂತ ತೊಡಗಿಬಿಟ್ರೆ ಎಷ್ಟೋ ಜನ ಸಾಯ್ತಾರೆ, ಕೋಟ್ಯಂತರ ಜನ ಸತ್ತು ಹೋಗ್ತಾರೆ, ಅದಾಗಬಾರದು. ಅದಕ್ಕಾಗಿ ಅವರು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಅವರು ಇಡೀ ರಾಜ್ಯ ಕೊಡೋದು ಬೇಕಾಗಿಲ್ಲ, ಅರ್ಧ ರಾಜ್ಯ ಕೊಟ್ಟರು ಸಾಕು ಒಪ್ಕೊಂಡ್ಬಿಡ್ತಾರೆ. ಪಾಂಡವರು ಅರ್ಧ ರಾಜ್ಯ ಕೊಟ್ಟು ಒಪ್ಕೊಳ್ಳಲು ತಯಾರಾಗಿದ್ದಾರೆ. ಆ ಮಾತನ್ನು ನಡೆಸಿಕೊಟ್ರೆ ಭಾರಿ ಒಳ್ಳೆಯದು. ಇನ್ನೂ ಪಾಂಡವರು ಮುಂದೆ ಹೋಗಲು ತಯಾರಾಗಿದ್ದಾರೆ ಅಂತ ಹೇಳುತ್ತಾರೆ. ಇನ್ನೂ ಕರುಣೆಯನ್ನು ತೋರಿಸ್ತಾರೆ. ಬ್ಯಾಂಕ್ನವರು ಹೇಳ್ತಾರೆ ಸಾಮಾನ್ಯವಾಗಿ, ಇಂಟ್ರೆಸ್ಟ್ ಹೆಸರಾರು ಕೊಟ್ಬಿಡ್ರಿ ಕೊನೆ ಪಕ್ಷ ಅಂತ ಕಂಡುಬಿಡ್ತಾರೆ. ಅದು ಕೂಡ ಯಾವಾಗಲೂ ತಯಾರಾಗಿರ್ತಾರೆ ಅವರು. ಅದು ಇವತ್ತು ಇದೆಲ್ಲ ಪಾಂಡವರ ಕಾಲದ ಬಂದ ಪದ್ಧತಿ ಇದು ಒಂದು. ನಿಜವಾಗಲೂ ರೈಟ್ ಇದೆ ಅವರಿಗೆ, ಈಗ ಕಟ್ಟು ಹಾಳಾಗಿ ಇಷ್ಟಾರು ಉಳ್ಕೊಳ್ಳಿ ಅಂತ ಕೇಳ ಹಾಗೆ ಪಾಂಡವರು ಫಸ್ಟ್ ಟೈಮ್ ಅಂತ ತೋರಿಸ್ತವರು ಪಾಪ. ಅದಕ್ಕೋಸ್ಕರವಾಗಿ ಅವರು ಅರ್ಧ ರಾಜ್ಯನೂ ಅಲ್ಲ, 5 ಗ್ರಾಮ ಕೊಟ್ಟರು ಸಹ, 5 ಸಿಟಿಗಳಲ್ಲ, ಬೆಂಗಳೂರು, ಹೈದರಾಬಾದ್, ಮದ್ರಾಸ್ ಅಂತ ಕೊಡಲಿಕ್ಕೆ ಕೇಳಿಲ್ಲ ಅವರು ಪಾಪ. ಬರೀ 5 ಗ್ರಾಮಗಳಷ್ಟೇನೆ, 5 ಬರೀ ಗ್ರಾಮಗಳು, ಅದು ಎಂತ ಸಣ್ಣ ಕುಗ್ರಾಮಗಳವೆಲ್ಲ ಕೊಡು. ಅಷ್ಟು ಕೊಟ್ಟರು ಸಾಕು ಬೇಕಾದ್ರೆ ಒಪ್ಕೋತಾರೆ ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತು ಅತಿ ಕಡಿಮೆ ದೊಡ್ಡದು ಮಾಡೋ ಶಕ್ತಿ ಅವರಿಗಿದೆ. ಇವನು ಎಂಥದ್ದು ಕಳ್ಕೊಳ್ಳೋ ಪಾಪಿ ಇವನು. ಹಿಂದೆ ಇಂದ್ರಪ್ರಸ್ಥ ಕೊಟ್ಟಾಗಲೇ ತೋರಿಸಿದ್ದಾರೆ. ಇಂದ್ರಪ್ರಸ್ಥಾನ ಕುಗ್ಗರ ಒಂದು ಬಂಜರು ಭೂಮಿ, ಅದನ್ನು ಹೇಗೆ ಇಂದ್ರಲೋಕದಂತೆ ಮಾಡಿದ್ದಾರೆ ಪಾಂಡವರು. ಆದ್ದರಿಂದ ಅವರು ಇದಕ್ಕೂ ತಯಾರಾಗಿದ್ದಾರೆ. ಐದು ಊರುಗಳನ್ನು ಕೊಟ್ಟುಬಿಡು, ಐದು ಊರುಗಳನ್ನು ಕೊಡು, ಅವಾಗ ನಿನ್ನ ಮಗನ ಊರುಗಳು ಉಳಿತಾವೆ. ಊರು ಅಂದ್ರೆ ತೊಡೆ, ಐದು ಊರು ಕೊಟ್ಟರೆ ನಿನ್ನ ಮಗನ ಎರಡು ಊರು ಉಳಿತಾವೆ ಅಂತ ಅರ್ಥ. ಎರಡು ಊರು ಹಂಗಾದ್ರೆ ಕೇಳಿರ್ತೇವಲ್ಲ, ಐದು ಊರು ಪಾಂಡವರು ಕೊಟ್ಟರೆ ಎರಡು ಊರು ಉಳಿತಾವೆ, ಇಲ್ಲದೆ ಹೋದರೆ ಐದು ಊರು ಬದಲು ಎರಡು ಊರು ಕಳ್ಕೊತಾರೆ, ಪ್ರಾಣ ಹೊತ್ತೆ ಹೋಗ್ತಾನೆ ಅಂತ ಅರ್ಥ. ಪರಮಾತ್ಮ ಸಾಕಷ್ಟು ಹೇಳ್ತಾರೆ ಕೃಷ್ಣನ ಮಾತುಗಳನ್ನು ಕೇಳೋದಕ್ಕೆ. ಇದು ಜಗತ್ತಿಗೆ ಒಂದು ತತ್ವಜ್ಞಾನ ಗೊತ್ತಾಗಬೇಕು. ಪಾಂಡವರ ಪಾಲನ್ನು ಪಾಂಡವರಿಗೆ ಕೊಡದೆ ಹೋದರೆ ಪಾಂಡವರು ಸುಮ್ಮನೆ ಇರೋದಿಲ್ಲ. ಇದು ತಾತ್ಪರ್ಯ. ಇದು ನೋಡೋದಕ್ಕೆ ಏನನ್ನಿಸ್ತದೆ ನಮಗೆ, ಏನೋ ದುರ್ಯೋಧನೆ ಕೃಷ್ಣ ಹೇಳಿದ ಅಂಥೇಳಿ. ದುರ್ಯೋಧನೆ ಕೃಷ್ಣ ಹೇಳೋದಲ್ಲ, ಎಲ್ಲ ಧರ್ಮಭ್ರಷ್ಟರಿಗೆ ಭಗವಂತ ಕೊಡ್ತಕ್ಕಂಥ ಸಂದೇಶ ಇದು. ಧರ್ಮದ ಆಸ್ತಿಯನ್ನು ಯಾರು ತಮ್ಮ ಇಟ್ಕೊಂಡಿದ್ದಾರೆ ಅವರಿಗೆ ಭಗವಂತ ಹೇಳ್ತಾ ಇದ್ದಾನೆ. ಈಗಲಾದರೂ ಅವರಿಗೆ ಅವರ ಪಾಲನ್ನು ಕೊಟ್ಟು ಬಿಟ್ಟರೆ ನೀವು ಬದುಕ್ತೀರಷ್ಟೇ, ಇಲ್ಲವರು ಬದುಕೋ ಸಂಭವ ಇಲ್ಲ. ಇದು ಕೃಷ್ಣನ ಸಂದೇಶದ ಮುಖ್ಯವಾದ ಅಂಶ ಇದು. ಈಗಲಾದರೂ ಪಾಂಡವರು ಸ್ವತ್ತನ್ನು ಪಾಂಡವರಿಗೆ ಕೊಡಬೇಕು. ಎಷ್ಟು ಅರ್ಧ ಆದರೂ ಕೊಡಿ ಕೊನೆ ಪಕ್ಷ. ನಮಗೆ ದಿವಸಕ್ಕೆ ನಾವು ಬದುಕಬೇಕಾದ ಧರ್ಮಕ್ಕೋಸ್ಕರವೇ ಬದುಕಬೇಕು. ದಯವಾಗಿ ಅರ್ಧ ದಿವಸ ಕೊಡ್ರೆ ಪರವಾಗಿಲ್ಲ, ಕೊನೆ ಪಕ್ಷ ಇಡೀ ದಿವಸ ಕೊಡಲಿಕ್ಕೆ ಬರೋದಿಲ್ಲ ಹೋಗಲ್ಲೋ, ಅರ್ಧ ದಿವಸ ಕೊಡಿ ಪಾಪ. ಅದು ಆಗೋದಿಲ್ಲ ಹೋಗಲ್ಲೋ, ಐದು ಊರು ಕೊಡಿ. ಬೆಳಿಗ್ಗೆ ಒಂದು ಐದು ನಿಮಿಷ ಕೊಡಲಿಕ್ತಾ ಇರಲ್ಲ ಮನುಷ್ಯ. ಬಣ್ಣ ಬಿಟ್ಟು ಹೊಟ್ಟೆಗೆ ಬಿಡ್ತಾರೆ, ಬಚ್ಚಗಳಿಂದ ಬಣ್ಣ ಬಿಟ್ಟುಕೊಂಡೇ ಬರ್ತಾನೆ ಹೊರಗಡೆ. ಸೀದಾ ಕಾಫಿರು ಕೂಡ ಹೊಟ್ಟೆಗೆ ಬಿಡ್ತಾರೆ. ಒಂದು ಐದು ನಿಮಿಷ ದೇವ್ರ ಬಂದು ಕೊಡಲಿಕ್ಕಾಗೋದಿಲ್ಲ ಅವನ ಕೈಲೆ, ಸಂಧಾನೆ ಮಾಡೋಕ್ಕಾಗೋದಿಲ್ಲ, ಹತ್ತು ಗಾತ್ರಿ ಜಪ ಮಾಡೋಕ್ಕಾಗೋದಿಲ್ಲ. ಕೊನೆ ಪಕ್ಷ ಯಾವ ಕಾರಣ ಹೇಳಿದ್ರು ಕ್ಷಮಿಸಲಿಕ್ಕಾಗೋದಿಲ್ಲ. ಹತ್ತು ಗಾತ್ರಿ ಎಷ್ಟು ಮಹಾ ಟೈಮ್ ಬೇಕು ಇವರಿಗೆ? ಹತ್ತು ನಿಮಿಷದಲ್ಲಿ ಬ್ರಾಹ್ಮಣ್ಯ ಉಳಿಸಿಕೊಳ್ಳಕ್ಕೆ ಬರ್ತದೆ, ಹತ್ತು ನಿಮಿಷದಲ್ಲಿ ದೇವರ ಒಂದು ವಿಶೇಷವಾದಂತಹ ಪೂಜೆಯನ್ನ ಸಂಕ್ಷಿಪ್ತವಾಗಾರೆ ಮಾಡಕ್ಕೆ ಬರುತ್ತದೆ, ಹರಿಸ್ಮರಣೆ ಮಾಡಕ್ಕೆ ಬರುತ್ತೆ. ಏನು ಮಾಡೋಕ್ಕೂ ತಯಾರಿಲ್ಲ ಮನುಷ್ಯ. ಇಂಥ ಮೂರ್ಖತನ ಇದ್ರೆ ಹೇಗೆ ಉಳಿಸ್ಬೇಕು ದೇವರು ಯೋಚನೆ ಮಾಡಿ? ಇದನ್ನು ಕೊಡದಾದ್ರೆ ಹೇಗೆ ಬದುಕ್ತೀರಿ ನೀವು? ಸ್ವಲ್ಪ ಕೊಡಬೇಕಲ್ಲ, ಒಟ್ಟು ಐದು ಸ್ವಲ್ಪ ಸ್ವಲ್ಪ ದೇವರು ಕೊಡಬೇಕು. ಬೇಡವೋ, ಕೊಡ್ತಾ ಇಲ್ಲ ಮನುಷ್ಯ. ಇವತ್ತು ನಾಸ್ತಿಕನಾಗಿ ಬೆಳಗ್ಗಿನಿಂದ ಸಾಯಂಕಾಲ ಕಂಪನಿಗೆ ಹೋಗ್ತಾರೆ, ಆರಕ್ಕೆ ಮನೆ ಬಿಡ್ರೆ ಆಗ ಹನ್ನೆರಡಕ್ಕೆ ಮನೆ ಬರ್ತಾರೆ. ಎಂಥ ಜನ ಲಕ್ಷಾಂತರ ರೂಪಾಯಿಗೋಸ್ಕರ, ಲಕ್ಷಾಂತರ ರೂಪಾಯಿ ಹೌದು, ನಮ್ಮ ಜನ್ಮ ಕೋಟ್ಯಂತರ ಬೆಲೆ ಬರ್ತದೆ ಗೊತ್ತಿಲ್ಲ ಇವರಿಗದು. ಅದರ ಮೇಲೆ ಲಕ್ಷಗಟ್ಟಲೆ ಇರಬಹುದು ಅಷ್ಟೇ, ನಮ್ಮದು ಕೋಟಿಗಟ್ಟಲೆ. ಅದು ಮತ್ತೆ ತರಬಹುದು. ಈ ದೇಹ ಕೊಡೋ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ. ಇವತ್ತು ಎಷ್ಟರೇ ಸತ್ತಿದ್ದಾರಲ್ಲ, ಒಬ್ಬರು ಬಸ ಶಕ್ತಿ ವಿಜ್ಞಾನಕ್ಕಿದೆ. ಇವತ್ತು ಸತ್ತನ ಒಬ್ಬನ ಬಸ ಶಕ್ತಿ ವಿಜ್ಞಾನಕ್ಕಿಲ್ಲ. ಇವತ್ತು ಕಾಂಪೆನ್ಸೇಷನ್ ಕೊಡಬಹುದು, ಅದು ಲೈಫ್ ಅಲ್ಲ. ಅದು ಲೈಫ್ ಇಸ್ ಸಬ್ಸ್ಟಿಟ್ಯೂಟ್ ಲೈಫ್. ಇನ್ಯಾವುದು ಕೊಡಲಿಕ್ಕೆ ಬರೋದಿಲ್ಲ, ಶಕ್ತಿ ಇಲ್ಲ. ಅದನ್ನು ಒಪ್ಪಿಕೊಂಡಾಗಿದೆ ಈಗಾಗಲೇ. ಅಂತ ದೇಹವನ್ನು ಕೊಟ್ಟಿದ್ದೆ ಅವರು ವಿಜ್ಞಾನಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರಲ್ಲ, ವಂಡರ್ಸ್ ಮಾಡ್ತಾರಲ್ಲ, ಒಂದು ದೇಹ ಕೊಟ್ಟು ತೋರಿಸಿ ನೋಡೋಣಂತೆ? ಸಾಧ್ಯ ಇಲ್ಲ. ಅದು ದೇವರು ಕೊಡಬೇಕೇ ಹೊರತು ಯಾರೂ ಕೊಡ್ಲಿಕ್ಕಾಗೋದಿಲ್ಲ. ಅಂತ ದೇವರು ದೇಹ ಕೊಟ್ಟಿದ್ದಾನೆ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ತರತ್ವಂ. ಇದು ನಮಗೆ ತಿಳುವಳಿಕೆನೇ ಇಲ್ಲ. ಎಷ್ಟು ದೊಡ್ಡ ಆಸ್ತಿ ದೇವರು ಕೊಟ್ಟಿದ್ದಾನೆ. ಹೊಟ್ಟೆಪಾಡಿನ ಬದುಕು ಬೇರೆ, ದೇವರ ಋಣ ತೀರಿಸತಕ್ಕಂಥ ಅಧ್ಯಾತ್ಮದ ಬದುಕು ಬೇರೆ. ಅದು ಆಪ್ಷನಲ್ ಅಲ್ಲ, ಕಂಪಲ್ಸರಿ. ಜನ ತತ್ತುಳ್ಕೊಂಡ್ಬಿಟ್ಟಿದ್ದಾರೆ. ಸಂಧ್ಯಾ ಅವನೇ ಆಪ್ಷನಲ್ಲು, ದೇವ್ರ ಪೂಜೆ ಆಪ್ಷನಲ್ಲು, ಧರ್ಮ ಆಪ್ಷನಲ್ಲು, ಲೈಫ್ ಒಂದೇ ಕಂಪಲ್ಸರಿ, ಹೊಟ್ಟೆ ತುಂಬೋದೊಂದು ಕಂಪಲ್ಸರಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೇಳ್ತದೆ ಇದೆಲ್ಲ ಕಂಪಲ್ಸರಿ ಅಂತ ಹೇಳ್ತಾರೆ. ಇದು ಯಾವುದು ಆಪ್ಷನ್ ಅಲ್ಲ, ಪ್ರತಿಯೊಂದು ಕಂಪಲ್ಸರಿ. ನಾವೇ ಸಂಧ್ಯಾನ್ನ ಮಾಡಿ ಯಾವ ಉಪಕಾರಕ್ಕೂ ಮಾಡಿದ್ದಲ್ಲ, ನಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ ಅದು. ಒಂದು ಸಂಧ್ಯಾನ ದೇವರ ಪ್ರಾರ್ಥನೆ, ಸಂಧ್ಯಾನ ಏನೋ ಅಲ್ಲ ಪ್ರಾರ್ಥನೆ ಅಂತ ಅಷ್ಟೇ ಅರ್ಥ. ಸಂಧ್ಯಾನ ಮಾಡಲು ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಸಂಧ್ಯಾನಿಗೆ ಅರ್ಥನೇ ಗೊತ್ತಿಲ್ಲ ಅಂತ ಅರ್ಥ ಅವರಿ. ಅದು ವೇದೋಕ್ತ ಪ್ರಾರ್ಥನೆ ಅಷ್ಟೇ, ಶಾಸ್ತ್ರೀಯವಾದ ಪ್ರಾರ್ಥನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅದು ನಮ್ಮ ತೀರಾ ಸಾಮಾನ್ಯವಾಗಿರ್ತಕ್ಕಂತಹ ಕರ್ತವ್ಯ. ಅದನ್ನು ಬಿಟ್ಟರೆ ಮನುಷ್ಯ ಹೇಗೆ ಬದುಕ್ತಾನೆ? ಅದ್ರ ಬಗ್ಗೆ ಕೃಷ್ಣನೇ ಬಾಯಿ ಬಿಟ್ಟು ಹೇಳ್ತಾರಲ್ಲ, ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿದ್ದಾನೆ. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ. ಇದೆಲ್ಲ ಅದೇ ಮಾತುಗಳೇನೆ. ಅರ್ಜುನ ಇಲ್ಲದೆ ಹೋದ್ರೆ ಏವೇವತ ವಿಧಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚಂತೆ ತೇಪಿ ಕರ್ಮಭಿಹಿ. ನನ್ನ ಮಾತನ್ನು ಯಾರು ಕೇಳ್ತಾರೆ ಅವರೆಲ್ಲ ಕರ್ಮದ ಬಂಧನದಿಂದ ಪಾರಾಗ್ತಾರೆ. ಯಾರು ನನ್ನ ಮಾತನ್ನು ಕೇಳೋದಿಲ್ಲ, ಏತ್ವೇತರಭ್ಯಸೂಯಂತಹ ನಾನು ತಿಷ್ಠಂತಿ ಮೇವತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಧಿ ರಷ್ಟಾನ ಚೇತಸಃ. ಯಾರು ನನ್ನ ಮಾತು ಕೇಳೋದಿಲ್ಲ ಅವರು ಹಾಳಾಗಿ ಹೋಗ್ತಾರೆ. ಭಗವದ್ಗೀತೆಯ ಸಂದೇಶ ಇದರ ಆಪ್ಷನಲ್ ಹೇಗಾಗುತ್ತೆ ಯೋಚನೆ ಮಾಡಿ. ಆಪ್ಷನಲ್ ಯಾವಾಗುತ್ತೆ? ಮಾಡಿದ್ರೆ ಪುಣ್ಯ, ಬಿಟ್ಟರೆ ನೋಲಾಸ್. ಅದು ಆಪ್ಷನಲ್ ಆಗುತ್ತೆ ಹೊರತು ಬಿಟ್ಟರೆ ಪಾಪ ಇದೆ ಅಂದರೆ ಆಪ್ಷನ್ ಎಲ್ಲ ಕಂಪಲ್ಸರಿ ಅಂತ ಅರ್ಥ. ಅದು ಕಂಪಲ್ಸರಿ. ಆದ್ದರಿಂದ ಧರ್ಮವನ್ನು ಮಾಡಲೇಬೇಕು. ದುರ್ಯೋಧನ ನೇರ ಹೇಳ್ತಾ ಇದ್ದಾನೆ, ಇದನ್ನು ಮಾಡಿದರೆ ಬದುಕ್ತೀಯ, ಇಲ್ಲದರೆ ಬದುಕಲು ಸಾಧ್ಯ ಇಲ್ಲ. ಆದರೆ ನಮ್ಮ ಹಠ ದುರ್ಯೋಧನ ಹಠ ಇದ್ದ ಹಾಗೇನೆ, ಅದು ಸಾಧ್ಯ ಇಲ್ಲ. ಕೃಷ್ಣ ಏನು ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ಕೊಂಡಕ್ಕೂ ಹಾಗೆ ಅಲ್ಲ. ಹರಿದಾಸರ ಬಳಿ ಅರೆಗಳಿಗೆ ಕುಳಿತಿರಲು ಶಿರವ್ಯಾಧಿ ಎಂದೇಳುವೆ ಅಂತ ಹೇಳ್ತಾರೆ ಕನಕದಾಸರು. ಅಲ್ಲಿ ಟಿವಿ ಬಂದು 24 ತಾಸು ಕೂತಿರ್ತಾರೆ, ಕಣ್ತಕೊಂಡು ಕೂತಿರ್ತಾನೆ. ಎಲ್ಲ ಹೊರದಾಗ ಕೇಳಿದ್ರೆ ಈ ಆಗಿ ನೋಡ್ತಿರ್ತಾರೆ, ಯಾಕೋ ಸ್ವಲ್ಪ ಸ್ಲೈಟ ತಲೆ ಹೋಗುತ್ತೆ, ಅದು ಹೋಗ್ಬಿಡ್ತಾನೆ ಆ ಕಡೆ, ಸ್ಲೈಟ ತಲೆ ಆಗುತ್ತೆ ಅಂತ ಹೊರಟು ಬಿಡ್ತಾನೆ. ಎಷ್ಟು ಆಶ್ಚರ್ಯ ಅಂದ್ರೆ ಅವ್ರಿಗೆ ಕೇಳೋ ಮನಸ್ಸೇ ಇಲ್ಲ. ಅವು ನಮ್ಮ ಜನ ಹೇಗೆ ತಯಾರು ಮಾಡಿದ್ದಾರೆ ಮಕ್ಕಳನ್ನ ಅಂತ ಕೇಳಿದರೆ, ಎರಡು ದೊಡ್ಡ ಪಂಡಿತರು ಮಾಡಬೇಕಾಗಿಲ್ಲ ಮಕ್ಕಳನ್ನೆಲ್ಲ ಕೂಡ. ಬೇಸಿಕಲಿ ದೇವರು ದೊಡ್ಡವರು ತಿಳ್ಕೊಷ್ಟು ಮಾಡಬೇಕಲ್ಲ ಕೊನೆ ಪಕ್ಷ. ಇವತ್ತು ಎಷ್ಟೋ ಜನಕ್ಕೆ ಮನೆಯಲ್ಲಿ ಹಬ್ಬವನ್ನು ಕಾಸೆಪ್ಪೇ ಮರೆತು ಹೋಗ್ತಾ ಇದೆ ಪಾಪ. ಇವರಿಗೆ ಗೊತ್ತಿಲ್ಲ, ಮಾಡೋರು ನೋಡೋಕೆ ಮನೆಯಲ್ಲೇ ಇರಲ್ಲ ಫಸ್ಟ್ ಅವರು, ಹಬ್ಬದ ದಿವಸ ಓಟಿ ಹಾಕ್ಬಿಟ್ಟಿರ್ತಾರೆ, ಅದರಿಂದ ಅದೂ ಇಲ್ಲ ಮನೆಯೊಳಗೆ ನೋಡ್ಲಿಕ್ಕೆ ಕೂಡ ಗೊತ್ತಿರೋದಿಲ್ಲ. ಇವತ್ತು ಮನೆಯ ಉತ್ಸವಗಳೇ ಇಲ್ಲ, ಹಾಗಾಗಿಬಿಟ್ಟಿದೆ ಮನೆಯಲ್ಲಿ ಉತ್ಸವಗಳ ಕಾನ್ಸೆಪ್ಟ್ ಇಲ್ಲ. ಏನು ಸ್ವಲ್ಪ ಸ್ವಲ್ಪ ಮಾಡೋದನ್ನ ನೋಡ್ತಾರೆ. ಮುಂದಿನ ಜನ ಬಹುಶಃ ವರಮಹಾಲಕ್ಷ್ಮಿ ಅನಂತವರ ಇನ್ನು ಮುಂದಾನೆ ಯಾರೋ ಮಾಡ್ತಿದ್ರಂತೆ ಅಂತ ಕಾಲ ಬರ್ಬೋದು ಅಷ್ಟೇ, ಯಾವುದರ ಸಾಧ್ಯತೆನೇ ಇಲ್ಲ. ಮನೆಯಲ್ಲಿ ಸ್ವಚ್ಛತೆಯ ಕಾನ್ಸೆಪ್ಟೇ ಇಲ್ಲ, ಮಡಿಯನ್ನ ಕಾನ್ಸೆಪ್ಟೇ ಹೋಗಿ ಆಗಿಬಿಟ್ಟಿದೆ ಈಗಾಗಲೇ ಪೂರ್ತಿಯಾಗಿ. ಮನೇಲಿ ಊಟ ಮಾಡಿ ಇನ್ನೊಬ್ರು ಊಟ ಹಾಕಿ ನೋಡೋ ಚಾನ್ಸೇ ಇಲ್ಲ, ಮಕ್ಕಳು ನೋಡೋ ಚಾನ್ಸಸ್. ಹಿಂದೆ ಸತ್ಯಾರಾಯಣ ಪೂಜೆ ಏನೋ ಕರಿತಾ ಇದ್ರು ಪಾಪ, ನಾಲ್ಕು ಊಟ ಹಾಕಿ ನೋಡ್ತಿದ್ರು ಅದನ್ನ, ಇವ್ರು ನೋಡೋ ಚಾನ್ಸ್ ಇಲ್ಲೇ ಇಲ್ಲ ಅವ್ರಿಗೆ. ಈಗ ಉತ್ಸವಗಳ ಮನೆಯಲ್ಲಿ ಇಲ್ವಲ್ಲ, ಮಾಡೋದಕ್ಕೆ ತಪ್ಪಿ ಸಾಧ್ಯ, ಮಠದಲ್ಲಿ ಮಾಡ್ತಾರಾಗ ಅದು ಹೊರಟೋಯ್ತು. ಅದು ನೋಡೋ ಚಾನ್ಸು ಮನೆಯಲ್ಲಿ ಇರಲಿಲ್ಲ. ಮನೆ ಇನ್ನೊಬ್ಬರು ಊಟ ಮಾಡೋ ನೋವು ಹೋಗೋದೇ ಅವರಿಗಿಲ್ಲ ಇವತ್ತಿನ ದಿವಸ. ಅಜಾತಕ್ಕೆ ತಂದೆ ತಾಯಿ ಮಕ್ಕಳು ಒಟ್ಟಿಗೆ ಊಟ ಮಾಡೋ ಚಾನ್ಸೇ ಕಡಿಮೆ ಅವರಿಗೆ. ಅವರು ಟೈಮಿಂಗ್ಸ್ ಇದ್ದಾರೆ, ಒಬ್ಬರು ಬೇರೆ ಟೈಮಿಂಗ್ಸ್ ಆದ್ರಿಂದ ಜೊತೆ ಕೊಡೋದಿಲ್ಲ ಅಂದ್ರೆ ಅಲೋ ಅಲೋ ಜಾವಲು ನೋಡ್ಬೇಕಷ್ಟೇ ಒಂದ್ಸಲ. ಏನು ಆಶ್ಚರ್ಯ, ಅದು ಆಡ್ತಿ ಕಾಸ್ಟ್ ಆಫ್ ವಾಟ್ ಇದೆಲ್ಲ ಮಾಡ್ತಿರೋದು. ಹೊಟ್ಟೆಪಾಡಿ ಎಷ್ಟು ಗಮನ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಇದು ದಿನನಿತ್ಯದ ವ್ಯಾಲ್ಯೂಸ್ ಪೂರ್ತಿ ಕೃಷ್ಣಾರ್ಪಣೆ ಮಾಡಿದ ಇಲ್ಲ, ಏನು ಉಳ್ಕೊಂಡಿಲ್ಲ. ಈ ರೀತಿ ಬದುಕಲಿಕ್ಕೆ ಯಾರು ಹೇಳ್ತಾರೆ? ಇಂಥ ಬದುಕನ್ನು ಬದುಕು ಅಂತ ಯಾರು ಕರೀತಾರೆ? ಈ ಮಧ್ಯೆ ಯೋಚನೆ ಮಾಡಬೇಕು, ನಿಜವಾದ ಅರ್ಥದಲ್ಲಿ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಯೋಚನೆ ಮಾಡಬೇಕು. ಎರಡೂ ಸುಧಾರಣೆ ಹೋಗ್ಬೇಕು ಅಂತೇನಿಲ್ಲ, ಆದರೆ ಕನಿಷ್ಠ ಪಕ್ಷ ಸುರ ಕುಡಿಬಾರದಲ್ಲಿ ಅಷ್ಟಾಗ ತಯಾರಾಗಬೇಕಲ್ಲ ಮನೆಯೊಳಗೆ. ಕನಿಷ್ಠ ದ್ವಾದಶೋತ್ರ ಹೇಳಾಗಬೇಕಲ್ಲ, ಒಂದೆರಡು ವಿಷ್ಣು ಸಹಸ್ರನಾಮ ಹೇಳಾಗಬೇಕಲ್ಲ. ಆ ಯೋಚನೆ ಕೂಡ ಮಾಡಿಲ್ಲ ಮನುಷ್ಯರು ಅಂತ ತಿಳ್ಕೊಂಡ್ರೆ ನಾಳೆ ಏನಾಗುತ್ತೆ ಯೋಚನೆ ಮಾಡಬೇಕು. ಹಿಂದಿನವರು ಧರ್ಮ ಉಳಿಸ್ಕೊಂಡ್ಬಂದಾಯ್ತು, ಮುಂದಿನವರು ನಾವು ಅದನ್ನು ಕೋಟ್ಟ ಕೊಡದೆ ಹೋದರೆ ಗತಿ ಏನಾಗ್ತದೆ? ಆ ಬಗ್ಗೆ ಧರ್ಮಸೂಕ್ಷ್ಮವನ್ನು ತಿಳಿಸ್ತಾ ಹೋದರೆ ಜಗತ್ತಿಗೆ ಮಾಡ್ತಕ್ಕಂಥ ದ್ರೋಹ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹ ಯಹ ಅಧಾಯುರಿಂದ್ರಿಯಾ ರಾಮೋ ಮೋಹಂ ಪಾರ್ಥ ಸಜೀವತಿ. ಜಗಚ್ಚಕ್ರ ಅಂತ ಭಗವಂತ ಕರೆದಿದ್ದಾರೆ. ಈ ಚಕ್ರವನ್ನು ಮುಂದೆ ಉರುಳಲಿಕ್ಕೆ ಅನುಕೂಲ ಮಾಡಿಕೊಡದೆ ಹೋದರೆ ನಮ್ಮ ಬದುಕು ಬದುಕಲ್ಲ. ಇವನು ಅಘಾಯು ಅಂತ ಕರೆದಿದ್ದಾರೆ. ಕೇವಲ ಅಘಾರ್ಥಮೇವ ಆಯು ಯಶ ಸಹ ಅಘಾಯು, ಪಾಪ ಸಂಪಾದನೆಗೋಸ್ಕರ ಮಾತ್ರ ಬದುಕೆ ಹೊರತು ಅದು ಪುಣ್ಯದ ಹೆಸರು ಬರೋದಿಲ್ಲ. ಭಗವಂತನ ಅಲ್ಲಿಯ ಮಾತುಗಳೆಲ್ಲ ಮತ್ತೊಂದು ಗೀತೆ ಇದ್ದಾಗ ಲೆಕ್ಕ. ಅರ್ಜುನನ ಮುಂದೆ ಹೇಳಿದ ಗೀತೆ ಅದು, ದುರ್ಯೋಧನ ಮುಂದೆ ಹೇಳಿದ ಗೀತೆ ಇದು ಅಷ್ಟೇ. ನೇರವಾಗಿ ಭಗವಂತ ಹೇಳಿದಾಗ ಏನು ಉತ್ತರ ಕೊಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಪ್ರತಿಯೊಬ್ಬರು ಯಾತಕ್ಕೆ ಕೇಳಲಿಕ್ಕೆ ಬಂದಿದ್ರು, ಇದನ್ನು ಕೇಳಲಿಕ್ಕೆ ಬಂದಿದ್ದು ಎಲ್ಲರೂ ಕೂಡ. ಜಗತ್ತೇ ಕೃಷ್ಣ ಸಂದೇಶ ಕೊಡ್ತಿದ್ದಾನೆ, ಯಾರಿಗೂ ವೈಯಕ್ತಿಕವಾಗಿ ಕೊಡೋ ಸಂದೇಶಕ್ಕೆ ಎಲ್ಲರೂ ಕೇಳಬೇಕಾದ ಕಾರಣ ಇರಲಿಲ್ಲ. ದುರ್ಯೋಧನ ನೆಪ ಮಾಡಿಕೊಂಡು ದಾರಿ ತಪ್ಪಿದವರಿಗೆಲ್ಲ ಭಗವಂತ ದಾರಿ ತೋರಿಸ್ತಕ್ಕಂತ ಮಾತಾಡ್ತಾ ಇದ್ದಾರೆ. ಅಲ್ಲಿ ಕೃಷ್ಣರ ಮಾತು ಮುಂದೇನಾಗುತ್ತೆ ಬಹಳ ಕುತೂಹಲ. ಹುಡುಗರು ಏನೇನು ಮಾತಾಡ್ತಾರೆ, ಏನೇನು ನಡೆಯುತ್ತೆ ಸಭೆಯೊಳಗೆ, ಅದು ಹುಡುಗರು ಯಾರು ಬರೋದಿಲ್ಲ ಅದನ್ನು ಗೊತ್ತಾಗೋ ಚಾನ್ಸಸ್ಸೇ ಇಲ್ಲ. ಅದೇನು ನಡೆಯುತ್ತೆ ಎಂಬುದನ್ನು ನಾಳೆ ದಿವಸ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯಃ.